ಒಂದು ವಸ್ತು ಕತ್ತಲಲ್ಲಿದ್ದರೆ ನಾಶವಾಯಿತು ಅಂತ ಕರೆಯೋದಿಲ್ಲ, ಕಾಣದಿಲ್ಲ ಅಂತ ಅಷ್ಟೇ ಹೇಳೋದು. ತುಚ್ಛೇನೈತಿ ಅಶ್ಯಾಂ ಶ್ರುತೌ ರಾಸದಾಸೀತ್ ಇತ್ಯಾದಿನ ಸರ್ವಸ್ಯ ಲಯ ಮುಕ್ತ ತಮ ಆಸೀತ್ ಇತಿ ಪ್ರಕೃತೇಹೇ ಅವಸ್ಥಾನಂ ಅಭಿಧಾಯ ಬ್ರಹ್ಮಣ ತದಪಿ ಹಿತತ್ವಂ ಪುನಃ ಪ್ರಾದುರ್ಭಾವಶ್ಚ ಉಚ್ಯತೆ. ಆ ಶ್ರುತಿ ಸರಿಯಾಗಿ ನೋಡಬೇಕು ಅಂತ ಹೇಳ್ತಾರೆ. ತುಚ್ಛೇನ ಅಭ್ಯವೀತಂ, ಅಲ್ಲೇನಾಗಿದೆ ತುಚ್ಛೇನ ಅಂತ ಹೇಳಿದರೆ ತಮಸ್ಸು, ತಮಸ್ಸಿನಿಂದ ಪರಮಾತ್ಮ ಏನಾಗಿದ್ದಾನೆ ಮುಚ್ಚಲ್ಪಟ್ಟಿದ್ದಾನೆ ಅಂತ ಹೇಳಿದ್ದಾರೆ ಹೊರತು ಅಶ್ಯಾಮ್ ಶ್ರುತೌ ಆ ಶ್ರುತಿಯಲ್ಲಿ ಸರಿಯಾಗಿದೆ, ನೀವು ಓದ್ತಾ ಇಲ್ಲ ಅಂತ ಹೇಳಿದರು. ನಾ ಅಸದಾಸೀತ್, ಮೊದಲು ಅಸತ್ ಇರಲಿಲ್ಲ, ನೋ ಸದಾಸೀತ್ ಸತ್ ಇರಲಿಲ್ಲ ಇತ್ಯಾದಿಯಾಗಿ ಹೇಳಿಬಿಟ್ಟು ಇತ್ಯಾದಿನ ಸರ್ವಸ್ಯ ಲಯ ಮುಕ್ತ್ವ ಎಲ್ಲವಕ್ಕೂ ಲಯವನ್ನು ಹೇಳಿ ತಮಃ ಆಸೀತಿ ತಮಸ್ಸಿತ್ತು ಅಂತ ತಿಳಿಸಿ ತಮಸ್ಸು ಅಂದರೆ ಪ್ರಕೃತಿ, ಪ್ರಕೃತಿಯೇ ಅವಸ್ಥಾನಂ ಅಭಿಧಾಯ ಪ್ರಕೃತಿ ಮಾತ್ರ ಇತ್ತು ಅಂತ ತಿಳಿಸಿ ಬ್ರಹ್ಮಣ ತದಪಿಹಿತತ್ವ ಪುನಃ ಪ್ರಾದುರ್ಭಾವಶ್ಚ ಉಚ್ಯತೆ. ಅದರಿಂದ ಪರಮಾತ್ಮ ಕಾಣದಂತೆ ಇರೋದು ಪುನಃ ಪ್ರಾದುರ್ಭಾವ ಕಾಣುವಂತೆ ಆಗುವುದು, ಇಷ್ಟೇ ಅಲ್ಲಿ ಹೇಳಿದ್ದಾರೆ ಹೊರತು ನಾಶವನ್ನು ಹೇಳಿಲ್ಲ. ಅತಃ ತತ್ ಸಮಾಖ್ಯಾನ ತತ್ರಾಪಿ ನಿಲೀನ ಶಬ್ದೋ ಅಭಿಹಿತ ಶಬ್ದ ಅಭಿಹಿತತ್ವಾರ್ಥ ಇವೇತಿ ಭಾವ. ಅದರ ನಿಲೀನ ನಿಲೀನ ಅಂತ ಹೇಳಿದರೆ ಲೀನ ಲಯ ಹೊಂದೋದು ಅಂತ ಅರ್ಥ ಅಲ್ಲ, ಕೇವಲ ಕಾಣದಂತೆ ಇರೋದು ಅಂತ ಅಷ್ಟೇ ಅರ್ಥ. ಬ್ರಹ್ಮಣೋ ನಿಲೀನತ್ವ ಅಭಿಹಿತತ್ವಮೇವ ಇತ್ಯತ್ರ ಶ್ರುತಿಚ್ಚಾಹ ಸೈತಿ. ಬರೀ ನಾವು ಗೆಸ್ ಮಾಡಿರೋ ಅರ್ಥ ಅಲ್ಲ, ಶ್ರುತಿ ಕೂಡ ಹಾಗೇ ಇದೆ. ಸ ಏತಸ್ಮಿನ್ ತಮಸಿ ನಿಲೀನ ಪ್ರಕೃತಿ ಪುರುಷಂ ಕಾಲಂಚ ಅನುಪಶ್ಯತಿ ನೈನಂ ಪಶ್ಯತಿ ಕಶ್ಚನ ಇತಿ ಪೈಂಗಿ ಶ್ರುತಿ. ಪರಮಾತ್ಮ ಏನಾಗಿದ್ದಾನೆ ಅಂತ ತಮಸಿ ನಿಲೀನ, ತಮಸ್ಸಿನೊಳಗೆ ಮರೆಯಾಗಿ ಇತ್ತು. ಪ್ರಕೃತಿ ಪುರುಷಂ ಕಾಲಂಚ ಅನುಪಶ್ಯತಿ, ಪ್ರಕೃತಿ ಪುರುಷ ಕಾಲ ಇವರನ್ನು ನೋಡ್ತಾ ಇದ್ದಾನೆ, ನೋಡ್ತಾ ಲಯ ಹೊಂದಿನ ಲಕ್ಷಣ ಇದು. ಇದೇ ದೃಷ್ಟಾಂತ ಇಟ್ಕೊಂಡೆ ಕನಕ ಜಗನ್ನಾಥದಾಸರು, ಜನನಿಯನು ಕಾಣದೇಹ ಬಾಲಕ ಕತ್ತಲೆ ಮನೆಯೊಳಗಿದ್ದವನ ನೋಡುತ್ತಾ ನಗುತ ಹರ್ಷದಲ್ಲಿ. ಕತ್ತಲೆ ಮನೆಯಲ್ಲಿ ತಾಯಿ ಇದ್ದಾಳೆ, ಮಗು ಅಳ್ತಾ ಇದೆ, ಆ ತಾಯಿ ನೋಡ್ತಾ ಇದ್ದಾಳೆ ಅದನ್ನ ಅಂತ ಹೇಳ್ತಾರಲ್ಲ. ಅಂತಸ್ತವತಿಯಲ್ಲಿ ಲೀನ, ಪರಮಾತ್ಮ ಕತ್ತಲಿನ ಒಳಗೆ ಇತ್ತು, ಪ್ರಕೃತಿ ಪುರುಷ ಎಲ್ಲರನ್ನೂ ನೋಡ್ತಾ ಇದ್ದಾನೆ ಅಂತ ಹೇಳಿದ್ರಿಂದ ಲಯ ಹೊಂದಿದ್ದಾನೆ ಅಂತ ಆಗಲಿಲ್ಲ. ಕಿಮರ್ಥವೇಮಂ ಇತ್ಯುಕ್ತ ಪುರುಷಾದೀನ್ ಸ್ವಯಂ ಪಶ್ಯತಿ ನಿಲೀನ ಇತ್ಯುಕ್ತ ಪುರುಷಾದೀನ್ ಸ್ವಯಂ ಪಶ್ಯತಿ ನೈನಂ ಪಶ್ಯತಿ ಕಶ್ಚನ ಇತಿ ವಚನಾತ್ ನಿಲೀನ ಶಬ್ದೋ ಅಪಿಹಿತಾರ್ಥೇ ಪ್ರಯುಕ್ತ ಇತಿ ಜ್ಞಾಯತೆ ಇತಿ ಭಾವ. ಆದ್ದರಿಂದ ನೋಡ್ತಾ ಇದ್ದಾನೆ ಅಂತ ಹೇಳಿದ ಮೇಲೆ ಅವನಿದ್ದಾನೆ ಅಂತಾನೆ ಸ್ಪಷ್ಟ ಅರ್ಥ. ಕಿಮರ್ಥವೇಮ್ ನಿಲೀನ ಶ್ರುತಿಯರ ಅರ್ಥಾಂತರ ಪರಿಕಲ್ಪ್ಯತೆ ಲಯೇತ್ತೇವಾರ್ಥ ಕಿಂ ನ ಸ್ಯಾತ್ ಸಮಾಖ್ಯಾದೀನಾಂ ಶ್ರುತೇ ದುರ್ಬಲತ್ವಾತ್ ನಚ ಶ್ರುತ್ಯಂತರ ಬಲಾತ್ ತಸ್ಯ ಅಪ್ರಾಮಾಣ್ಯೋಪಪತ್ತೆ ರೀತ್ಯತಃ ನಿತ್ಯ ಇತಿ. ಈ ರೀತಿ ನೀವು ಕಿಮರ್ಥಂ ಏವಂ ನಿಲೀನ ಶ್ರುತೇ ಅರ್ಥಾಂತರಂ ಪರಿಕಲ್ಪ್ಯತೆ, ನಿಲೀನ ಅಂತ ನಾವು ವಾಕ್ಯವನ್ನು ಹೇಳಿದರೆ ಅದಕ್ಕೆ ನೀವೇನು ಹೇಳಿದಿರಿ, ಬೇರೆ ಅರ್ಥವನ್ನು ಹೇಳಿಬಿಟ್ರಿ. ಹಾಗಾಗಿ ಹೇಳ್ತೀರಿ ಲಯ ಇತ್ತೇವಾರ್ಥ ಕಿಂ ನ ಸ್ಯಾತ್, ಲಯ ಹೊಂತಾನೆ ಅಂತ ಅರ್ಥವನ್ನು ಯಾಕೆ ಮಾಡೋದಿಲ್ಲ ನೀವು. ಸಮಾಖ್ಯಾದೀನಾಂ ಶ್ರುತೇ ದುರ್ಬಲತ್ವಾತ್, ನೀವೇನೇ ಸಮಾಖ್ಯಾದಿಗಳನ್ನು ಕೊಟ್ಟರು ಕೂಡ ಶ್ರುತಿ ಸ್ಪಷ್ಟ ನಿಲೀನ ಅಂತ ಹೇಳಿದ ಮೇಲೆ ಸಮಾಖ್ಯಾದಿಗಳು ಅದಕ್ಕಿಂತ ದುರ್ಬಲ. ಶ್ರುತಿ ಲಿಂಗ ವಾಕ್ಯ ಸಮಾಖ್ಯ ಪ್ರಕರಣ ಅಂತೇಳಿ ಐದು, ಅದರಲ್ಲಿ ಸಮಾಖ್ಯಾದಿಗಳೆಲ್ಲ ಕಡಿಮೆ, ಶ್ರುತಿ ಎಂಬುದು ದೊಡ್ಡದು. ನಿಲೀನ ಸ್ಪಷ್ಟ ಶ್ರುತಿ ಇದೆ, ಸಮಾಖ್ಯ ಇಟ್ಟುಕೊಂಡು ಬೇರೆ ಅರ್ಥ ಮಾಡಬಾರದು ಅಂತ ಕೇಳಿದ. ನಚ್ಚ ಶ್ರುತ್ಯಂತರ ಬಲಾತ್, ಬೇರೆ ಶ್ರುತಿಯನ್ನು ಕೊಡಬಾರದು ನೀವು, ಯಾತಕ್ಕೆ ಆ ಶ್ರುತಿಯನ್ನು ಅಪ್ರಮಾಣ ಅಂತ ಬಿಡ್ತೇವೆ ನಾವು. ತಸ್ಯ ಅಪ್ರಾಮಾಣ್ಯೋಪತ್ತೇ ಇತ್ಯತಃ ನಿತ್ಯ ಇತಿ, ಅದಕ್ಕೆ ಉತ್ತರ ಕೊಡ್ತಾರೆ. ಸಮಾಖ್ಯ ಅಂದ್ರೇನು ಕಾರಿಲೇಟ್ ಮಾಡೋದು ಅಲ್ಲ ಅಲ್ಲ, ಸಮಾಖ್ಯ ಅಂತ ಅಂಥದ್ದೇ ವಿಷಯವನ್ನು ಹೇಳಿದ ಸಮಾಖ್ಯ. ಈ ಕಣ್ಣಿಂದ ಒಂದು ವಸ್ತು ಕಾಣಿಸ್ತೇವೆ, ಘಟ ಅಂತ ಕಾಣಿಸ್ತೇವೆ, ಯಾರೋ ಒಂದು ಘಟ ಇದೆ ಅಂತ ಹೇಳಿದ್ರು, ಸರಿ ಹೋಯ್ತಾಗ ಇವನು ಹೇಳಿದ್ದಕ್ಕೂ ಅದಕ್ಕೇನು ಬಂತೀಗ ಸಮಾಖ್ಯ, ಅದಕ್ಕೆ ಸಮಾಖ್ಯ ಅಂತ ಕರೀತಾರೆ. ಒಬ್ರು ಹೇಳಿದ್ದನ್ನು ಮತ್ತೊಬ್ರು ಹೇಳಿದರೆ ಒಂದು ಪ್ರಮಾಣ ಮತ್ತೊಂದನ್ನು ಪ್ರಮಾಣ ಮತ್ತೊಂದು ಪ್ರಮಾಣ ಹೇಳಿದರೆ ಏನಂತ ಹೇಳಿದ್ರೆ ಅದಕ್ಕೆ ಸಮಾಖ್ಯ. ಒಂದು ಮೂರನೇ ಎರಡು ಒಂದೇ, ಸಂವಾದ ಶ್ರುತಿ ಸಂವಾದಿ ಶ್ರುತಿ ಸಮಾಖ್ಯ ಶ್ರುತಿ, ಕೋಯಿನ್ಸಿಡೆನ್ಸ್ ಅಲ್ಲ, ಕಾರಿಲೇಟ್ ಮಾಡೋದು ಒಂದನ್ನೊಂದು ಸಪೋರ್ಟ್ ಮಾಡೋದು, ಸಪೋರ್ಟಿಂಗ್ ಸ್ಟೇಟ್ಮೆಂಟೇ ಹೊರತು ಇದಲ್ಲ. ನೆಗೆಟಿವ್ ಸ್ಟೇಟ್ಮೆಂಟ್ ಆದರೆ ವಿಸಂವಾದಿ, ಗೊತ್ತಾಯ್ತಾ, ಸಪೋರ್ಟಿಂಗ್ ಸ್ಟೇಟ್ಮೆಂಟ್ ಆದರೆ ಸಂವಾದಿ. ನಚ್ಚ ಶ್ರುತ್ಯಂತರ ಬಲ, ಅದಕ್ಕೆ ಉತ್ತರ ಕೊಡ್ತಾರೆ. ಆ ರೀತಿ ಮಾಡೋಕ್ಕೆ ಕಾರಣ ಇದೆ, ಸ್ಪಷ್ಟ ಶ್ರುತಿ ಹೇಳ್ತಾ ಇದೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ಈ ವಾಕ್ಯ ಇಟ್ಕೊಂಡ ಮೇಲೆ ನಿತ್ಯತ್ವ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ನಿತ್ಯತ್ವ ಇಟ್ಕೊಂಡ ಮೇಲೆ ಲಯ ಬರೋ ಚಾನ್ಸ್ ಇಲ್ಲ. ಅದಕ್ಕಾಗಿ ಅರ್ಥನೇ ಮಾಡಬೇಕು. ನೀನು ಕೊಟ್ಟ ಶ್ರುತಿಗೆ ಪ್ರಬಲ ಶ್ರುತಿ ಸ್ಪಷ್ಟವಾಗಿದೆ. ನಿತ್ಯ ಶ್ರುತಿ ನಿತ್ಯತ್ವ ಶ್ರುತಿ ವಿರೋಧಾತ್ ಅರ್ಥಾಂತರಮೇವ ಯುಕ್ತಂ, ಈಗ ನಿತ್ಯತ್ವ ಹೇಳ್ತಕ್ಕಂಥ ಶ್ರುತಿಗೆ ವಿರೋಧ ಬರೋದ್ರಿಂದ ಲಿಲೀನ ಶ್ರುತಿ ಬೇರೆ ಅರ್ಥವನ್ನು ಹೇಳಬೇಕು. ಶ್ರುತಿ ವಿರುದ್ಧ ಮುಕ್ತ ಶ್ರುತಿ ವಿರುದ್ಧಯುಕ್ತೇ ವಿರುದ್ಧ ಯುಕ್ತೇ ಸ್ವಯಂ ಅಮಾನತ್ವಾದಿತಿ ಭಾವ, ಶ್ರುತಿಗೆ ವಿರುದ್ಧವಾಗಿ ಯುಕ್ತಿಯನ್ನು ಕೊಟ್ಟರೆ ಅದಕ್ಕೆ ಪ್ರಮಾಣ್ಯ ಇಲ್ಲ, ಎಲ್ಲವೂ ಲಯ ಹೊಂತಾ ಇದೆ, ಬ್ರಹ್ಮನು ಒಂದು ವಸ್ತು ಅವನು ಲಯ ಹೊಂದಲಿ ಅಂತಕ್ಕಂಥ ಯುಕ್ತಿಗೆ ಬೆಲೆ ಇಲ್ಲ. ಯಾತಕ್ಕೆ ಶ್ರುತಿಗಿಂತ ಶ್ರುತಿಗೆ ವಿರುದ್ಧವಾದ ಯುಕ್ತಿಗೆ ಏನೂ ಬೆಲೆ ಇಲ್ಲ ಅಂತ ಅರ್ಥ. ನಚ ಸಯುಕ್ತಿಕಾಯ ಅಪಿ ಪ್ರಾಬಲ್ಯಂ, ಅಲ್ರಿ ಯುಕ್ತಿ ಸಯುಕ್ತಿಕವಾದ ಶ್ರುತಿ ಕೊಡ್ತೇನಲ್ಲ ಅಂತ ಕೇಳಿದ್ರೆ ಅದು ಸರಿಯಲ್ಲ. ಶ್ರುತಿ ವಿರುದ್ಧ ಯುಕ್ತೇ ಸ್ವಯಂ ಅಮಾನತ್ವಾದಿ ಭಾವ, ಶ್ರುತಿ ವಿರುದ್ಧವಾದ ಯುಕ್ತಿ ಬಂದಾಗ ಅದಕ್ಕೆ ಪ್ರಾಮಾಣ್ಯ ಬರದೇ ಇಲ್ಲ. ಗುಣೈಹಿ ಗುಣೇಭ್ಯ ಒಂದೇ ನಿತ್ಯಂ ನಿತ್ಯೋ ನಿರ್ಗುಣೋ ವಿಹು ಮರ ಪರಮಾತ್ಮ ನಿತ್ಯೋ ವಿಹು ಕಾರಣೋ ಲೋಕ ಸಾಕ್ಷಿ ಪರೋ ಗುಣೈಹಿ ಅಂತ ಪದ ಇದೆ. ಪರೋ ಗುಣೈಹಿ ಅಂದ್ರೇನು? ಗುಣೇಭ್ಯ ಪರಮಾತ್ಮ ಗುಣಗಳಿಗಿಂತ ಮೇಲಿದ್ದಾನೆ ಅಂದ್ರೆ ಸತ್ವಗುಣ ರಜೋಗುಣ ತಮೋಗುಣಗಳಿಗಿಂತ ಮೇಲಿದ್ದಾನೆ. ಅಭೌ ಪ್ರಕೃತಿ ಅಂತ ಅರ್ಥ. ಅದಕ್ಕೆ ಇಲ್ಲಿ ಗುಣೈಹಿ ಶಬ್ದ ತೃತೀಯದಲ್ಲಿದೆ. ಏನಂತ ಅರ್ಥ ಮಾಡಬೇಕು? ಪಂಚಮಿ ಅರ್ಥ ಮಾಡಬೇಕು ಅಂತ ಹೇಳಿದ್ರು. ಗುಣೈಹಿ ಎಂಬುದು ಗುಣೇಭ್ಯ ಅಂತ ಅರ್ಥ. ನಚ ಉದಾಹೃತ ಶ್ರುತೀನಾಂ ಸ್ವರೂಪ ವಿಷಯತ್ವ ವಾಚ್ಯಂ, ಹೀಗೆ ಅರ್ಥ ಮಾಡಿಬಿಡೋಣ. ಪರಮಾತ್ಮ ಸ್ವರೂಪತಃ ನಿತ್ಯ, ಅವನ ರಾಮಕೃಷ್ಣಾದಿ ರೂಪಗಳು ಅನಿತ್ಯ ಅಂತ ಅರ್ಥ ಮಾಡೋಣ ಅಂತ ಕೇಳಿದರೆ ಹಾಗೆ ಮಾಡಬಾರ್ದು. ನಿತ್ಯೋ ನಿತ್ಯಾನಾಮಿತಿ ವಿದೇಹ ನಿತ್ಯತ್ವಸ್ಯ ಅಭಿಯುಕ್ತತ್ವ. ಪರಮಾತ್ಮನಿಗೆ ಎರಡಿದೆ, ದೇಹ ನಿತ್ಯತ್ವನೂ ಇದೆ, ಸ್ವರೂಪ ನಿತ್ಯತ್ವನೂ ಇದೆ. ಜೀವರಿಗೆಲ್ಲ ಸ್ವರೂಪ ನಿತ್ಯತ್ವ ಇದೆ, ದೇಹ ನಿತ್ಯತ್ವ ಇಲ್ಲ. ವಾಲಿ ಇಂದ್ರ, ಇಂದ್ರ ನಿತ್ಯ, ವಾಲಿ ದೇಹ ನಿತ್ಯ ಅಲ್ಲ. ಅರ್ಜುನ ದೇಹ ನಿತ್ಯ ಅಲ್ಲ, ಇಂದ್ರ ದೇಹ ಹೆಚ್ಚು. ಅದು ಮುಕ್ತಿಯಲ್ಲಿ ಅದನ್ನು ಬಿಡಬೇಕು, ಬೇರೆ ಹೋಗ್ಬೇಕು. ದೇವರಿಗೆ ಅದಿಲ್ಲ. ಎಲ್ಲಾ ದೇಹಗಳು ಏನವು? ನಿತ್ಯ. ಸ್ವರೂಪ ದೇಹ ಹೇಗೆ ನಿತ್ಯವೋ, ಬಾಹ್ಯ ದೇಹಗಳು ನಿತ್ಯ ಆದ್ರಿಂದ ಸ್ವರೂಪ ದೇಹಕ್ಕೆ ನಿತ್ಯತ್ವ ಒಪ್ಪೋಣ, ಬಾಹ್ಯ ದೇಹಕ್ಕೆ ಲಯ ಆಗಲಿ ಅನ್ನೋ ಮಾತಿಗೂ ಅರ್ಥ ಇಲ್ಲ ಅಂತ ಹೇಳಿದರು. ಕಾಂಟೆಸ್ಟ್ ಮಾಡಬಹುದು, ಕಾಂಟೆಸ್ಟ್ ತಕ್ಕಂತ ಅಲ್ಲಿ ಹಿಂದೆ ಮುಂದಿನ ವಾಕ್ಯಗಳು ನೋಡಿದಾಗ ಯಾವ ರೀತಿ ಮಾಡ್ಕೋತಾರೆ ಮಾಡಬಾರ್ದು. ಸಪ್ತ ಸುಪ್ರಥಮ ಅಂತ ಒಂದು ನಿಯಮ, ಮೊದಲನೇದಕ್ಕೆ ಏಳು ವಿಭಕ್ತಿ ಇರುತ್ತೆ, ಎರಡನೇದಕ್ಕೆ ಆರು, ಮೂರನೇದಕ್ಕೆ ಇದು, ಏನು ಅರ್ಥ ಇರೋದ್ರಿಂದ ದೋಷ ಇಲ್ಲ. ಎಲ್ಲ ಭಾಷೆಯಲ್ಲೂ ಇದೆ ಮತ್ತು ಎಲ್ಲ ಭಾಷೆಯಲ್ಲೂ ಕೂಡ ಆ ರೀತಿ ಮಾಡ್ತೀವಿ. ಸಂಸ್ಕೃತ ಅಷ್ಟರಲ್ಲೇ ಅಲ್ಲ, ಇಲ್ಲಿ ಎಲ್ಲದಕ್ಕೂ ಇದೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ ಎಲ್ಲದಕ್ಕೂ ಇದೆ. ಸಪ್ತ ಸುಪ್ರಥಮ ಅದು ಬೇರೆ, ಅಲ್ಲಿಂದ ಶುರುವಾಗಿ ಬಿಟ್ರೆ ಎಲ್ಲದಕ್ಕೂ ಅರ್ಥ ಮಾಡಕ್ ಬರುತ್ತೆ. ನಮ್ಮ ಪಾಣಿನ ವ್ಯಾಕರಣ ಪ್ರಕಾರ ಮಾಡಕ್ಕೆ ಅರ್ಥ ಮಾಡಕ್ಕೆ ಬರುತ್ತೆ. ಅದರಿಂದ ಅದು ಅನ್ಯೂಶುವಲ್ ಅಲ್ಲ. ಅದು ಪಾಣಿನ ವ್ಯಾಕರಣ ಪ್ರಕಾರನೇ ಎಷ್ಟು ವಿಧ ಅರ್ಥ ಬೇಕಾದ್ರೂ ಮಾಡಬಹುದು. ಅದಕ್ಕೆ ಇರೋದೇ ಹಾಗೆ, ಪಾಣಿನ ವ್ಯಾಕರಣದಲ್ಲಿ ಯಾವ್ಯಾವ ವಿಭಕ್ತಿ ಎಲ್ಲೆಲ್ಲಿ ಉಪಯೋಗಿಸ್ಬೇಕು, ಅದಕ್ಕೆ ಎಕ್ಸೆಪ್ಷನ್ಸ್ ಏನು, ಅದೆಲ್ಲ ಬೇಕಾಷ್ಟು ಹೇಳ್ತಾರೆ. ಲಚ ಉದಾಹೃತ ಶ್ರುತಿ ನಾಂ ಸ್ವರೂಪ ವಿಷಯತ್ವ ವಾಚ್ಯಂ ನಿತ್ಯೋ ನಿತ್ಯಾನಾಂ ಇತಿ ದೇಹ ನಿತ್ಯತ್ವಸ್ಯ ಅಪಿಯುಕ್ತತ್ವ. ಅತಃ ಶ್ರುತ್ಯ ವಿರೋಧೇನ ಪರಮಾತ್ಮಲಯಸ್ಯ ನಿರಸ್ತತ್ವಾತ್ ಯುಕ್ತ ತಸ್ಮಿನ್ ಶ್ರುತಿ ಸಮನ್ವಯ ಇತಿ ಸಿದ್ಧಂ. ಹೀಗೆ ಸ್ಪಷ್ಟವಾಗಿ ಶ್ರುತ್ಯ ವಿರೋಧೇನ, ಶ್ರುತಿಗೆ ವಿರೋಧವಾಗದಂತೆ ಪರಮಾತ್ಮಲಯಸ್ಯ ನಿರಸ್ತತ್ವಾತ್, ಪರಮಾತ್ಮನ ಲಯ ಇಲ್ಲ ಅನ್ನೋ ಮಾತ್ರ ಸ್ಪಷ್ಟ ಹೇಳಿರೋದ್ರಿಂದ ಮತ್ತೇನು ಮಾತಾಡಲಿಲ್ಲ ಅಂತ ಹೇಳಿದ್ರು. ಪರಮಾತ್ಮನಿಗೆ ಲಯದ ಪ್ರಶ್ನೆ ಯಾವ ಕಾಲಕ್ಕೂ ಬರೋದಿಲ್ಲ. ಗುಣೈರ್ಗುಣಿತತ್ವಾದಿಭ್ಯ ಇತ್ಯರ್ಥ. ಮುಂದೆ ನಿತ್ಯೋ ನಿತ್ಯಾನಾಮಿತಿ ಜೀವಶಾಪಿ ನಿತ್ಯತ್ವ ಮುಕ್ತಂ. ಈಗ ಒಂದು ಪ್ರಶ್ನೆ, ಸರ್ವೇ ಏತೇ ಚಿತಾತ್ಮಾನೋಪ್ಯು ವಿಚ್ಚರಂತಿ ಉತ್ಪತ್ತಿ ರುಚ್ಯತೆ ಅಥೋ ವಿರೋಧ ಇತ್ಯತಃ ಜ್ಞೋ ಅತ ಏವ ಓಂ. ಈಗ ಹೇಳ್ತಾರೆ ನಿತ್ಯೋ ನಿತ್ಯಾನಾಮ್ ಅಂತ ಹೇಳಿ ಬರೀ ದೇವರಿಗಷ್ಟೇ ಹೇಳಿದ ಮಾತಲ್ಲದು, ಕಠೋಪನಿಷತ್ತಿನಲ್ಲಿ ಜೀವಶಾಪಿ ನಿತ್ಯತ್ವ ಮುಕ್ತಂ, ಜೀವನು ನಿತ್ಯತ್ವ ಹೇಳಿದ್ದಾರೆ. ಸರ್ವ ಏತೆ ಚಿತಾತ್ಮಾನೋ ವಿಚ್ಚರಂತೆ ಇತಿ ಉತ್ಪತ್ತಿ ರುಚ್ಯತೆ. ಕೆಲವು ಕಡೆಗೆ ಜೀವಾತ್ಮನಿಗೆ ಉತ್ಪತ್ತಿ ಇದೆ ಅನ್ನೋ ಮಾತಿದೆ. ಅಥವಾ ವಿರೋಧ ಇತ್ಯತಃ, ಸೊ ಪರಸ್ಪರ ವಿರೋಧ ಬಂತು. ಜೀವರಿಗೆ ಉತ್ಪತ್ತಿ ಇಲ್ಲ ಅಂತ ಒಂದು ವಾಕ್ಯ, ಜೀವರಿಗೆ ಉತ್ಪತ್ತಿ ಇದೆ ಅಂತ ಇನ್ನೊಂದು ವಾಕ್ಯ. ಶ್ರುತಿಗಳು ಪರಸ್ಪರ ವಿರೋಧ ಬಂದಿದ್ದರಿಂದ ಎರಡು ಶ್ರುತಿಯ ಅಪ್ರಮಾಣ ಅಂತ ಯಾಕೆ ಹೇಳಬಾರದು ಅಂದ್ರೆ, ಓಂ ಜ್ಞೋ ಅತ ಏವ ಓಂ, ಓಂ ಜ್ಞ ಅತ ಏವ ಓಂ, ಜ್ಞೋ ಅಂತ ಸಂಧಿಯಾಗಿದೆ. ಓಂ ಜ್ಞೋ ಅತ ಏವ ಅಂತ ಬಿಡಿಸಿದ್ರೆ ಜ್ಞ ಅತಃ ಏವ ಓಂ, ಅದಕ್ಕುತ್ತರ. ಓಂ ಜೀವೋಪಿ ಅತ ಏವ ಪರಮೇಶ್ವರ ಉತ್ಪದ್ಯತೆ ಶಬ್ದಾದೇವ. ಹೌದು, ಜೀವ ನಿತ್ಯ ಅಂಬೋದು ಸರಿ, ಅವ್ರು ಹುಡ್ತಾನೆ ಎಂಬುದು ಸರಿ. ಜೀವ ನಿತ್ಯ ಅಂದ್ರೆ ಸ್ವರೂಪತಃ ನಿತ್ಯ, ದೇಹತಃ ಹುಡ್ತಾನೆ, ಅದು ದೇವರ ಅನುಗ್ರಹದಿಂದ ಹುಡ್ತಾನೆ, ಆದ್ರಿಂದ ಎರಡು ಸರಿ ಅಂತ ಹೇಳಿದ್ರು. ಶಬ್ದಾದೇವ ದೇವ ಏತೇ ಚಿತಾತ್ಮಾನು ಅವಿನಷ್ಟಾಹ ಪರಂ ಜ್ಯೋತಿರ್ ನಿರ್ವಿಶಂತಿ ಅವಿನಷ್ಟಾಹ ಏವ ಉತ್ಪದ್ಯಂತೆ ನ ವಿನಶ್ಯಂತಿ ಕದಾಚನ ಇತಿ ಚ ಕಾಷಾಯಣ ಶ್ರುತಿ. ಇವರು ನಿತ್ಯವಾಗಿದ್ದರೂ ಕೂಡ ದೇಹದಿಂದ ಅವ್ರು ಹುಟ್ಟುತ್ತಾರೆ, ಮತ್ತು ಹುಟ್ಟಿ ಯಾವ ದೇಹದಿಂದ ಹುಟ್ಟಿದ ಆ ದೇಹ ಕಳ್ಕೋತಾರೆ, ಸ್ವರೂಪ ದೇಹದಲ್ಲಿ ಮಾತ್ರ ಇರ್ತಾರೆ ಅಂತಿರೋದ್ರಿಂದ ಜೀವರ ನಿತ್ಯತ್ವಕ್ಕೂ ದೇವರ ನಿತ್ಯತ್ವಕ್ಕೂ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ದೇವರ ನಿತ್ಯತ್ವ ದೇಹತಃನು ನಿತ್ಯ, ಸ್ವರೂಪತಃನು ನಿತ್ಯ. ಜೀವರು ಸ್ವರೂಪತಃ ನಿತ್ಯ, ದೇಹತಃ ನಿತ್ಯ ಅಲ್ಲ. ಇದು ಸ್ವಾತಂತ್ರ್ಯ ಆದಂತೂ ಕಾಮನ್, ಅದು ದೇವರು ಸ್ವಾತಂತ್ರ್ಯ ಇದೆ, ಜೀವರು ಸ್ವಾತಂತ್ರ್ಯ ಇಲ್ಲ. ದೇವರ ನಿತ್ಯತ್ವ ಕೂಡ ಭಗವದ್ ಅಧೀನ, ದೇವರ ನಿತ್ಯತ್ವ ಅನ್ನೋದು ಯಾರ ಅಧೀನ? ಅವಂದೇ ಅಧೀನ. ಇಂಥ ವ್ಯತ್ಯಾಸಗಳಿರೋದ್ರಿಂದ ಶ್ರುತಿಗೆ ವಿರೋಧ ಬರದಂತೆ ಅರ್ಥ ಮಾಡಕ್ ಬರುತ್ತೆ ಅಂತ ಹೇಳಿದರು. ಅದಕ್ಕೆ ವಿವರಣೆಗಳು, ಏವಂ ಅಧಿಭೂತ ಅಧಿದೈವ ಪರಮಾತ್ಮ ವಿಷಯ ಶ್ರುತಿ ವಿರೋಧೇ ನಿರಸ್ತೆ ಅತ್ರ ಹರೌ ಶ್ರುತಿ ಸಮನ್ವಯ ಸಿದ್ಧಾರ್ಥಂ ಜೀವಜನ್ಮ ವಿಷಯ ಶ್ರುತಿ ವಿರೋಧ ಪರಿಹಾರಾತ್ ಅಸ್ತಿ ಶಾಸ್ತ್ರಾದಿ ಸಂಗತಿ. ಏವಂ ಅಧಿಭೂತ ಅಧಿದೈವ ಪರಮಾತ್ಮ ವಿಷಯ ಶ್ರುತಿ ವಿರೋಧೇ, ಅಧಿಭೂತ ಪದಾರ್ಥಗಳು ಅಧಿದೈವಗಳು ಮತ್ತು ಪರಮಾತ್ಮ ವಿಷಯಕ್ಕೆ ಸಂಬಂಧಪಟ್ಟಂತಹ ಶ್ರುತಿ ವಿರೋಧ ಪರಿಹಾರ ಮಾಡಿದ ಮೇಲೆ ಅತ್ರ ಹರೌ ಶ್ರುತಿ ಸಮನ್ವಯ ಸಿದ್ಧಾರ್ಥಂ, ಎಲ್ಲಾ ಶ್ರುತಿಗಳು ಕೂಡ ಹರಿಪರ ಅನ್ನೋ ಸಮನ್ವಯವನ್ನು ಸಿದ್ಧಿ ಮಾಡೋದಕ್ಕೋಸ್ಕರ ಜೀವಜನ್ಮ ವಿಷಯ ಶ್ರುತಿ ವಿರೋಧ ಪರಿಹಾರ, ಜೀವಜನ್ಮ ವಿಷಯ ಶ್ರುತಿ ವಿರೋಧ ಪರಿಹಾರ, ಜೀವರಿಗೆ ಜನ್ಮವಿದೆ ಅಂತಕ್ಕಂತಹ ವಿಷಯ ಹೇಳುತ್ತೆ ಶ್ರುತಿ ಒಂದು, ಇಲ್ಲ ಅಂತ ಹೇಳೋ ಶ್ರುತಿ ಒಂದು, ಆ ವಿರೋಧ ಪರಿಹಾರ ಮಾಡೋದಕ್ಕೆ ಕೊಟ್ಟಿರೋದ್ರಿಂದ ಶಾಸ್ತ್ರಾದಿ ಸಂಗತಿ ಅಸ್ತಿ. ಸರ್ವ ಜಗತ್ಕರ್ತ ವಿಷ್ಣುರಿತ್ಯುಕ್ತ ತತ್ರ ಜೀವಸ್ಯ ಅನಾದಿತ್ವೇ ತದನುಪಪನ್ನಮಿತಿ ತತ್ ದೂಷ್ಯಂ ಭವತಿ. ಸರ್ವ ಜಗತ್ಕರ್ತ ಅಂತ ವಿಷ್ಣು ಹೇಳಿದ್ರಿ, ಜೀವರು ಅನಾದಿ ಅಂತ ಹೇಳಿದ್ದೀರಿ. ಜೀವನ ಅನಾದಿ ಅಂತ ಹೇಳಿದ್ರು ಸರ್ವ ಜಗತ್ಕರ್ತ ಹೇಗಾಗ್ತಾನೆ ಈಗ? ಅನಾದಿಯಾದ ಜೀವರನ್ನ ಜೀವರು ಅನಾದಿಕರ ಇದ್ದಾರೆ ಅಂತ ಹೇಳಿದ್ರು ಸೃಷ್ಟಿ ಮಾಡೋದೇನು ಬಂತು ಅಂತ ಪ್ರಶ್ನೆ. ಈಗ ಸರ್ವಂ ಸರ್ವಬದ್ಧಪತಿತೋ ಜೀವೋ ಅತ್ರ ವಿಷಯ, ಹಿನ್ನೆಲೆಯಲ್ಲಿ ಸರ್ವ ಜಗತ್ಕರ್ತ ಅಂತ ಹೇಳಿದ ಮೇಲೆ ಸರ್ವ ಮಧ್ಯಪತಿತ ಸರ್ವ ಅನ್ನೋ ಪದದಲ್ಲಿ ಸೇರಿಕೊಂಡಿರತಕ್ಕಂತಹ ಜೀವ ಅತ್ರ ವಿಷಯ, ಜೀವನೇ ಇಲ್ಲಿ ವಿಷಯ. ಇಮ್ ಉತ್ಪದ್ಯತೆ ನವಾ ಇತಿ ಸಂಶಯ, ಜೀವ ಹುಟ್ಟುತ್ತಾನೋ ಇಲ್ಲೋ ಅಂತ ಸಂಶಯ. ಸಂಶಯ ಬೀಜಂ ಶ್ರುತಿ ವಿರೋಧಂ ದರ್ಶಯತಿ, ಸಂಶಯಕ್ಕೆ ಕಾರಣ ಏನು ಅಂದ್ರೆ ಶ್ರುತಿಗಳ ವಿರೋಧವೇ. ಅದೇನು ಅಂದ್ರೆ ನಿತ್ಯ ಇತಿ, ಒಂದು ಶ್ರುತಿ ಹೇಳ್ತಾ ಇದೆ ನಿತ್ಯೋ ನಿತ್ಯಾನಾಮ ಅಂತೇಳಿ, ಇನ್ನೊಂದು ಶ್ರುತಿ ಹೇಳ್ತಾ ಇದೆ ಚಿದಾತ್ಮಾನೋ ವಿಚ್ಚರಂತೆ ಅನ್ನೋ ಮಾತು ಹೇಳಿದ್ದೆ. ವಿಚ್ಚರಂತೆ ಅಂದ್ರೆ ಉತ್ಪದ್ಯಂತೆ ಅಂತ ಅರ್ಥ. ನ ಜೀವ ಉತ್ಪತ್ತಿಮಾನ್ ಇತಿ ಪೂರ್ವ ಪಕ್ಷ, ಜೀವನಿಗೆ ಹುಟ್ಟೇ ಇಲ್ಲ ಅಂತೇಳಿ ಪೂರ್ವ ಪಕ್ಷ. ಜೀವನಿಗೆ ಹುಟ್ಟೇ ಇಲ್ಲ ಅಂದಮೇಲೆ ಜಗತ್ಕರ್ತೃತ್ವದಲ್ಲಿ ಜೀವನ ಕರ್ತೃತ್ವ ದೇವರಿಗೆ ಹೇಳಕ್ ಬರೋದಿಲ್ಲ. ಆಗ ಉತ್ಪತ್ತಿಯಲ್ಲಿ ಇದನ್ನು ಹುಡ್ಸಾರೆ ಏನರ್ಥ ಅಂತ ಕೇಳ್ತಾನೆ. ಅನಾದಿತ್ವಾತ್ ಅನಾದಿತ್ವಾತ್ ಈಶ್ವರವತ್, ಈಶ್ವರ ದೇವರು ಹೇಗೆ ಅನಾದಿನೋ ಹಾಗೆ ಜೀವರು ಕೂಡ ಏನಾಗಿದ್ದಾರೆ ಅನಾದಿ. ನಜ ಸಾಧ್ಯಾ ವಿಶಿಷ್ಟತಾ ಹೇತೋ ಪ್ರಾಗಭಾವ ಶೂನ್ಯತಾಯ ವಿವಕ್ಷಿತತ್ವಾತ್, ಹಾಗಿದ್ರೆ ಅನಾದಿತ್ವಾತ್ ಈಶ್ವರವತ್ ಅಂತ ಹೇಳಿದ್ದೀರಿ. ಹಾಗಿದ್ರೆ ಅನಾದಿ ಅಂದ್ರೆ ಒಂದೇ ನಿತ್ಯ ಅಂದ್ರೆ ಒಂದೇ, ಏನ್ ವಿಶೇಷ ಬಂದಾಗಾಯ್ತು ಅಂದ್ರೆ ಪ್ರಾಗಭಾವ ಶೂನ್ಯತಾಯ ವಿವಕ್ಷಿತತ್ವಾತ್, ಹಿಂದೆ ಯಾವ ಕಾಲಕ್ಕೂ ಜೀವ ಏನಾಗಿಲ್ಲ ಇಲ್ಲ ಅಂತ ಇಲ್ಲೇ ಇಲ್ಲ. ಪ್ರಾಗಭಾವ ಶೂನ್ಯ, ಪ್ರಾಗಭಾವ ಮೊದಲಿಲ್ಲದಿರುವಿಕೆ, ಅದು ಶೂನ್ಯ ಅಂದ್ರೆ ಅದಿಲ್ಲದಿರುವಿಕೆ, ಜೀವ ಎಂದೂ ಕೂಡ ಇಲ್ಲ ಅಂತಲ್ಲ ಅಂತ ಅರ್ಥ. ನತತ್ರ ನಚ ತತ್ರಾಪಿ ವಿವಾದ ಆ ಬಗ್ಗೆ ಅಂತ ಹೇಳ್ತಾರೆ. ನತತ್ರ ವಿವಾದ ಆ ಬಗ್ಗೆ ವಿವಾದ ಇಲ್ಲ. ಉತ್ಪತ್ತೇರೇವ ಅಭಾವ ಪ್ರಸಂಗಾತ್, ಉತ್ಪತ್ತೇರೇವ ಅಭಾವ ಪ್ರಸಂಗಾತ್ ಕಾರಣ ಶೂನ್ಯತಾಂ ವ ಅನಾದಿತ್ವಂ ರೂಮಃ. ಇಲ್ಲಿ ಅನಾದಿತ್ವ ಶಬ್ದಕ್ಕೆ ಏನರ್ಥ ಅಂದ್ರೆ ಉತ್ಪತ್ತೇರೇವ ಅಭಾವ ಪ್ರಸಂಗ, ನಾವು ಪ್ರಾಗಭಾವ ಶೂನ್ಯತ ಅಂದ್ರೇನು, ಜೀವನಿಗೆ ಯಾವ ಕಾಲಕ್ಕೂ ಒಂದೇ ರೀತಿ ಇರಬೇಕೆ ಅಂತ ಹೇಳಿದ್ರೆ ಅವನ ಸೃಷ್ಟಿ ಎಂಬ ಅರ್ಥನೇ ಇಲ್ಲ. ಯಾವ ಕಾಲಕ್ಕೂ ಇಲ್ಲದಿರಬೇಕೆ ಅಂದ್ರೆ ಅವನ ಅನಾದಿ ಎಂಬ ಮಾತಿಗೆ ಅರ್ಥನೇ ಇಲ್ಲ. ಅದಕ್ಕೇನಂತ ಹೇಳ್ತೇವೆ ನಾವೀಗ, ಜೀವ ಸ್ವರೂಪದ ನಿತ್ಯನಾಗಿದ್ದಾನೆ, ಅವನ ದೇಹಕ್ಕೆ ಅಭಾವವನ್ನು ಹೇಳಬೇಕು ನಾವಷ್ಟೇ. ಅದನ್ನ ಹೇಳ್ತಾರೆ ಕಾರಣ ಶೂನ್ಯತಾಂ ವ ಅನಾದಿತ್ಯಂ ಬ್ರೂಮಃ ನಚ ತತ್ರಾಪಿ ವಿವಾದ. ಜೀವನಿಗೆ ಕಾರಣ ಶೂನ್ಯತ್ವ ಅಂದ್ರೇನು, ಸೃಷ್ಟಿ ಮಾಡುವಂತಹ ವ್ಯಕ್ತಿ ಇಲ್ಲ, ಸ್ವರೂಪವನ್ನು ಸೃಷ್ಟಿ ಮಾಡತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ, ಅನಾದಿ. ಕಾರಣ ಅನುಪಲಬ್ಧೇರೇವ, ಜೀವನಿಗೆ ಸೃಷ್ಟಿಗೆ ಕಾರಣವಾದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಂದ್ರೆ ಯಾವುದಕ್ಕೆ, ಸ್ವರೂಪತಃ ಸೃಷ್ಟಿಗೆ. ತಚ ಆಕಾಶಾದೀನಾಂ ಏವಂ ಭೂತಾನಾಮಪಿ ಉತ್ಪತ್ತಿಮತ್ವೇನ ವ್ಯಭಿಚಾರ ಅಸಂಪ್ರತಿಪತ್ತೇಹೇ. ಹಾಗಿದ್ರೆ ಆಕಾಶಾದಿಗಳು ಕೂಡ ಇದೇ ರೀತಿ ಇರೋದ್ರಿಂದ ಅಲ್ಲೂ ಕೂಡ ಇಂಥ ನಿತ್ಯತ್ವ ಬರಲಿ ಅಥವಾ ಅಲ್ಲೂ ಅನಿತ್ಯತ್ವ ಬರಲಿ ಅಂತ ಪ್ರಶ್ನೆ ಮಾಡಿದರೆ, ಶ್ರುತಿಶ್ಚ ಅಸ್ಮಾನ್ ಹೃದಿಶ್ಚ ಅಸ್ಯ ಅನುತ್ಪತ್ತಿಂ ಬ್ರೂತೆ ನಜ ಶ್ರುತ್ಯಂತರ ವಿರೋಧ. ಅದಕ್ಕೆ ಹೇಳುತ್ತಾರೆ ಜೀವನಿಗೆ ಶ್ರುತಿ ಅನುತ್ಪತ್ತಿಯನ್ನು ಹೇಳ್ತಾ ಇದೆ. ನಿತ್ಯೋ ನಿತ್ಯಾನಾಮ್ ಅಂತ ಹೇಳಿದಾಗ ಹುಟ್ಟಿಲ್ಲದವನು ಅಂತ ಅರ್ಥ. ನಜ ಶ್ರುತ್ಯಂತರ ವಿರೋಧ, ಇನ್ನೊಂದು ಶ್ರುತಿಯಲ್ಲಿ ಹುಟ್ಟಿದೆ ಅಂತ ಹೇಳ್ತಾರಲ್ಲ ಅಂತ ಕೇಳಿದರೆ ವಿರೋಧ ಇಲ್ಲ. ಅನಾದಿತ್ವ ಶ್ರುತೇ ಯುಕ್ತಿಪೇತಾಯ ಪ್ರಾಬಲ್ಯಾತ್ ತದ್ವಿರೋಧೇನ ಅಪ್ರಾಮಾಣ್ಯಾತ್. ಆಗ ಅನಾದಿ ಎಂಬ ಶ್ರುತಿಯನ್ನು ಗಟ್ಟಿ ಇಟ್ಟುಕೊಂಡು ಹುಟ್ಟುತ್ತಾನೆ ಎಂಬ ಶ್ರುತಿಯನ್ನು ತೆಗೆದುಹಾಕಿಬಿಡ್ತೇವೆ ಅಂತ ಅವನು ಹೇಳ್ತಾನೆ. ನಚ ದೇಹಾದೇ ರೂಪ ಉತ್ಪತ್ತೇ ಪ್ರತ್ಯಕ್ಷ ಸಿದ್ಧತ್ವಾದ ಬಾಧ ವಿಧಿಕರಣತ್ವಾತ್. ಇನ್ನು ದೇಹಾದಿಗಳ ಉತ್ಪತ್ತಿ ಕಣ್ಣಿಗೆ ಕಾಣಿಸ್ತಾ ಇದೆ, ಆತಂಕದ ವಾದ ಇದೆ ತಾನೆ. ದೇಹ ಅಂದ್ರೆ ಜೀವ, ಜೀವ ಅಂದ್ರೆ ದೇಹ, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ, ಚಾರ್ವಾಕರ ವಾದ ಇದು. ಸೊ ಜೀವ ಅನಿತ್ಯ, ಯಾತಕ್ಕೆ ಜೀವ ಅನಿತ್ಯ, ಅವನ ದೇಹನೇ ಜೀವ, ದೇಹ ಸಾಯುತ್ತೆ, ಸೊ ಜೀವ ಸಾಯ್ತಾರೆ ಅಂತ ಅರ್ಥ. ಅದಕ್ಕೆ ಪ್ರತ್ಯಕ್ಷ ಸಿದ್ಧತ್ವಾದ ಬಾಧ ವಿಧಿಕರಣತ್ವಾತ್ ಅಥೋ ನ ಜಗತ್ ಕಾರಣೆ ಬ್ರಹ್ಮಣಿ ಶುಚಿ ಸಮನ್ವಯ ಸಿದ್ಧಿರಿತ್ಯೇವಂ ಪ್ರಾಪ್ತೆ ಸಿದ್ಧಾಂತ ಸೂತ್ರ ಮೋತಾರ್ಯ ವ್ಯಾಚಷ್ಟೇ ಅತ ಇತಿ. ಆದ್ದರಿಂದ ಜೀವನಿಗೆ ಉತ್ಪತ್ತಿ ಇದೆ ಅಂತ ಒಪ್ಪಿಕೊಂಡ್ರು ಸಮನ್ವಯ ಪ್ರಯೋಜನ ಇಲ್ಲ, ಉತ್ಪತ್ತಿ ಇಲ್ಲ ಅಂತ ಒಪ್ಪಿಕೊಂಡ್ರೂ ಪ್ರಯೋಜನ ಇಲ್ಲ. ಒಟ್ಟಿನ ಮೇಲೆ ಸರ್ವ ಜಗತ್ಕರ್ತನ ವಿಷ್ಣು ಆಗೋದಿಲ್ಲ. ಆದ್ದರಿಂದ ಶ್ರುತಿಗಳು ವಿರುದ್ಧ ಸುಳ್ಳು ಹೇಳ್ತಾ ಇವೆ, ಅಪ್ರಮಾಣ ಅಂತ ಹೇಳ್ತಾರೆ. ಅತ ಇತಿ ಜೀವೋಪಿ ಉತ್ಪದ್ಯತೆ ಏವ ಜ್ಞಃ ಅತ ಏವ ಜ್ಞಃ ಜೀವ ಅತ ಏವ ಭಗ ಬ್ರಹ್ಮಣ ಏವ. ಜೀವನಿಗೆ ಸ್ವರೂಪ ನಿತ್ಯತ್ವ ಇದೆ. ಆದ ದೇಹ ಸೃಷ್ಟಿ ದೇಹದ ಸೃಷ್ಟಿ ದೇವರಿಂದ ಇದ್ದೇ ಇದೆ. ಜೀವೋಪಿ ಉತ್ಪದ್ಯತೆ ಏವ ಸಜ ಈಶ್ವರಾದೇವ ಶ್ರುತಿ ಸಿದ್ಧತ್ವ. ಆ ಉತ್ಪತ್ತಿ ಯಾರಿಂದನಾಗೋದಿಲ್ಲ, ಜೀವನಿಗೆ ಯಾರಿಂದ ಆಗ್ತಾ ಇದೆ? ಅದಕ್ಕೆ ಅನಿರುದ್ಧ ಶರೀರ, ಅನಿರುದ್ಧ ನಾಮಕ ಪರಮಾತ್ಮ ಕೊಡೋದ್ರಿಂದ ಏನಿಸ್ತದೆ ಅದಕ್ಕೆ? ಅನಿರುದ್ಧ ಶರೀರ, ರುದ್ರ ಶರೀರ, ಶಿವ ಶರೀರ ಅಂತಿಲ್ಲ. ಅದಕ್ಕೆ ಏನಂತ ಹೆಸರು ಇದೆ? ಅನಿರುದ್ಧ ಶರೀರ. ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ನಾಲ್ಕು ದೇಹ ಇರೋದು. ಆ ಲಿಂಗದೇಹಕ್ಕೆ ಲಿಂಗದೇಹ ಸ್ವರೂಪ ದೇಹ ಅನ್ನೋದು ಅನಾದಿ, ಲಿಂಗದೇಹನೂ ಅನಾದಿ. ಆದರೆ ಸ್ವರೂಪ ದೇಹ ನಿತ್ಯ, ಲಿಂಗದೇಹ ಅನಾದಿ ಆದರೂ ನಿತ್ಯ ಅಲ್ಲ ಅದು, ಅದು ಇಂಪಾರ್ಟೆಂಟ್. ಅನಿರುದ್ಧ ದೇಹ ದೇವರು ಕೊಡ್ತಾನೆ. ಆಮೇಲೆ ಈ ದೇಹ ಬರ್ತದೆ ಸ್ಥೂಲ ದೇಹ. ಈ ನಾಲ್ಕು ದೇಹಗಳಲ್ಲಿ ಮೂರು ನಿತ್ಯ ಅಂದ್ರೆ ಅನಾದಿ, ಅದು ಅನಾದಿ ಆದ್ರೆ ನಿತ್ಯ ಅಲ್ಲ. ಸ್ವರೂಪ ದೇಹ ಅನಾದಿ ಪ್ಲಸ್ ನಿತ್ಯ, ಲಿಂಗದೇಹ ಅನಾದಿ ಆದ್ರೆ ನಿತ್ಯ ಅಲ್ಲ, ಅದು ಅನಿತ್ಯ. ಅನಿತ್ಯ ದೇಹ ಅಂಬದೇನು? ಅದು ಅನಾದಿನೂ ಅಲ್ಲ ನಿತ್ಯನೂ ಅಲ್ಲ. ದೇವರು ಕೊಟ್ಟ ಬರುತ್ತೆ, ಆಮೇಲೆ ಹೋಗ್ಬಿಟ್ಟು. ಪಾಂಚಭೂತ ಇನ್ನೂ ಅನಿತ್ಯ, ನಮ್ಮ ಕಣ್ಣೆದರಿಗೆ ಹುಟ್ಟೋದು ಸಾಯೋದು ನೋಡ್ತೇವೆ, ಆದ್ರೆ ಇನ್ನೂ ಅನಿತ್ಯ. ಯಾವ್ದು ಅನಾದಿ ಅಂದ್ರೆ ನಿತ್ಯ ಆಗ್ಬೇಕಾಗಿಲ್ಲ, ಅನಾದಿ ಆಗಿದ್ದರೆ ನಿತ್ಯ ಅಂಬೋದಕ್ಕೆ ಕಾರಣ ಇಲ್ಲ. ಅನಾದಿ ನಿತ್ಯ ಬೇರೆ, ಸಾದಿಯಾದಿತ್ಯ ಬೇರೆ. ಮುಕ್ತರು ಅನಾದಿ ನಿತ್ಯರಲ್ಲ, ಅವರು ಅನಾದಿ ಅಲ್ಲ. ಅದು ಮುಕ್ತಿ ಆದ್ಮೇಲೆ ನಿತ್ಯರೆ. ಅನಾದಿ ಅಲ್ಲದೆ ಹೋದ್ರೂ ಕೂಡ ನಿತ್ಯ, ಅದು ಅನಾದಿ ಆದರೂ ಅನಿತ್ಯ. ಅನಾದಿ ಪ್ಲಸ್ ನಿತ್ಯ ಆದಾಗ ಹುಟ್ಟು ಇಲ್ಲ ಸಾವು ಇಲ್ಲ, ಹುಟ್ಟು ಇಲ್ಲ ಸಾವು ಇಲ್ಲ, ಎರಡು ಬರುತ್ತೆ. ಹೋಗುತ್ತೆ, ಕೊನೆ ಹೋಗ್ಬಿಡುತ್ತೆ. ಅನಿರುದ್ಧ ದೇಹ ಹೋಗುತ್ತೆ, ಲಿಂಗದೇಹನೂ ಹೋಗುತ್ತೆ. ಲಿಂಗ ಪ್ರತಿ ದೇಹದಲ್ಲಿ ಹೋಗುತ್ತೆ, ಪ್ರತಿ ಜನ್ಮದಲ್ಲಿ ಹೋಗೋದಿಲ್ಲ, ಪ್ರತಿ ಕೊನೆಗೆ ಹೋಗುತ್ತೆ ಅದೆಲ್ಲ. ಲಿಂಗದೇಹ, ಅನಿರುದ್ಧ ದೇಹ, ಲಿಂಗದೇಹ ಎರಡು ಒಟ್ಟಿಗೆ ಹೋಗ್ಬಿಡುತ್ತೆ. ಹೌದು, ಉಳಿಯ ಸ್ವರೂಪ ದೇಹ ಒಂದೇ. ಈ ದೇಹ ಪಾಂಚಭೌತಿಕ ಮಾತ್ರ ಪೂರ್ತಿ ಹೋಗೋದಿಲ್ಲ, ಮತ್ತೆ ಇದು ಕೂಡ ಪಾರ್ಶಿಯಲಿ ಹೋಗುತ್ತೆ. ಒಂದು ಮುಂದೆ ಬರುತ್ತೆ, ಅದು ಮೂರನೇ ಅಧ್ಯಾಯ ಮೊದಲನೇ ಇದರಲ್ಲಿ ಹೇಳ್ತಾರೆ. ಈ ಪಾಂಚಭೌತಿಕ ದೇಹ ಕೂಡ ಪೂರ್ತಿ ಹೋಗೋದಿಲ್ಲ, ಪಾರ್ಶಿಯಲಿ ಹೋಗುತ್ತೆ, ಪಾರ್ಶಿಯಲಿ ಉಳಿಯುತ್ತೆ. ಆದ್ರಿಂದನೇ ಮುಂದಿನ ದೇಹಕ್ಕೆ ಏನಾಗುತ್ತೆ, ಇದು ಕಾರಣ ಆಗುತ್ತೆ. ಈ ದೇಹದ ಎಷ್ಟೋ ದೋಷಗಳು ಮುಂದಕ್ಕೆ ಹುಟ್ಟದಲ್ಲೇ ಕುಂಟನಾಗಿ ಹುಡುತಾನೆ. ಯಾತಕ್ಕೆ ಅಂದ್ರೆ ಹಿಂದಿನ ದೇಹದ ಕುಂಟು ಕಂಟಿನ್ಯೂ ಆಗಿದೆ ಅಂತ ಅರ್ಥ. ಹುಟ್ಟುತ್ತಾನೆ ಕಿವುಡನಾಗ್ತಾನೆ, ಹುಟ್ಟುತ್ತಾನೆ ಕುರುಡನಾಗ್ತಾನೆ. ಅವೆಲ್ಲ ಹಿಂದಿನ ದೇಹದ ಹಾಗೆ ಕಂಟಿನ್ಯೂಟಿ ಅದೆಷ್ಟು ಕೂಡ. ಆದ್ದರಿಂದ ಪೂರ್ತಿ ಹೋಗೋದಿಲ್ಲ, ಪುರಜನ ವರದಿ ಆಗ್ತಾ ಇರ್ತದಲ್ಲ, ಅದು ಹೇಳ್ತಾರ ಅವರು. ಯಾವ ತಲೆ ಹೊಡೆದು ಕೊಂದು ಬಿಟ್ರು, ಹುಟ್ಟಿದಾಗಲೇ ಗಾಯ ಇದೆ, ಕಲೆ ಗುರುತು ಅದೆಲ್ಲ ತೋರಿಸ್ತಿರ್ತಾರೆ. ಕೆಲವು ಸುಳ್ಳಿರ್ಬೋದು ಅದರೊಳಗೆ, ಕೆಲವಾದ್ರೂ ಕೂಡ ಏನಾಗಿವೆ ಅದರಲ್ಲಿ ಸತ್ಯ. ಪುನರ್ಜನ್ಮಿಗೆ ನೂರಾರು ಇಷ್ಟೇಸ್ ಕೋಟ್ ಮಾಡಿ ಬರೋ ಪುಸ್ತಕಗಳಿವೆ, ಅಲ್ಲಿ ಕೆಲವರು ಸತ್ಯ. ಅದರಲ್ಲಿ ಹಿಂದಿನ ಜನ್ಮದೆಲ್ಲ ಏನಾಗುತ್ತೆ, ಕಂಟಿನ್ಯೂ ಆಗ್ಬಿಡುತ್ತೆ. ಅದಕ್ಕೇನೆ ಕೆಲವು ಪದಾರ್ಥ ಕೊಟ್ಟು ಬಿಟ್ರೆ ಏನಾಗ್ತಾರೆ, ಅದಿಲ್ಲದೆ ಹುಟ್ಟ ಪ್ರಸಂಗ ಬರುತ್ತೆ ಅವ್ರಿಗೆ ಆಮೇಲೆ. ಆದ್ರಿಂದಾನೇ ಕಣ್ಣು ದಾನ ಕೊಡೋದಕ್ಕೆ ಅದೆಲ್ಲ ಹೇಳಿದೆ ಈಗಾಗಲೇ. ಕೊಡ್ದ ಸತ್ಪಾತ್ರರಿಗೆ ಕೊಟ್ರೆ ಏನಾಗೋದಿಲ್ಲ, ಯೋಚನೆ ಇಲ್ಲ, ಅಭಿವೃದ್ಧಿ ಆಗುತ್ತೆ. ಅಯೋಗ್ಯರಿಗೆ ಕೊಟ್ರೆ ಏನಾಗುತ್ತೆ, ಅದು ಅಯೋಗ್ಯರಿಗೆ ಕೊಟ್ರೆ ಹೌದು. ಇವರಿಗೆಲ್ಲ ಅವ್ನು ಮಿಸ್ಯೂಸ್ ಮಾಡಿದ ಪಾಪ ಒಂದು ಕಳ್ಕೊಂಡಿದ್ದು ಒಂದು ಎರಡೆರಡು. ಆದ್ರಿಂದ ಪಾತ್ರ ಯಾವುದೇ ದಾನ ಅಂತಷ್ಟ ಫಸ್ಟ್ ಏನ್ ನೋಡ್ಬೇಕು, ಪಾತ್ರಗಳು ದಾನಕ್ಕೆ ಅರ್ಥನೇ ಇಲ್ಲ. ದಾನಂ ಧ್ರುವಂ ಪರತಿ ಪಾತ್ರ ಗುಣ ಅನುಕೂಲ್ಯ ಅಂತ. ಆದ್ರಿಂದ ದೇಶ ಕಾಲ ಪಾತ್ರ ನೋಡದೆ ಸುಮ್ಮನೆ ದಾನ ಅಂದ್ರೆ ಅರ್ಥನೇ ಇಲ್ಲಿ. ದಾನ ಎಂಥದ್ದು ಗೊತ್ತಿಲ್ಲ, ಯಾರಿಗೆ ಅಂತಾನೆ ಗೊತ್ತಿಲ್ಲ ಅಂತ ದಾನ ಮಾಡೋದು. ಯಾರಿಗೆ ಅಂತ ಗೊತ್ತಾಗೋದಿಲ್ಲ, ಯಾರಿಗೆ ಅಂತ ಇವನು ಕೊಡೋದಿಲ್ಲ, ಯಾರು ಕೊಟ್ಟರೋದು ಅವನಿಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಅಜ್ಞಾತ ದಾನ ಆಯ್ತು, ಅದು ಪಾತ್ರ ಪ್ರಶ್ನೆ ಬರೋದಿಲ್ಲ. ಆದ್ರೆ ಸರಿಯಲ್ಲ. ಇಂಥವರಿಗೆ ದದಿ ತಿಗಳು ಕೊಟ್ಟರು, ಎಲ್ಲ ಎಕ್ಸಾಂಪಲ್ ಕೊಡ್ತಿರ್ತಾರೆ. ದದಿ ತಿಳು ದಾನ ಮಾಡಿದ ನೋಡಿದ್ರ ಅಂತ ಹೇಳಿ, ಯಾರಿಗೆ ಕೊಟ್ಟರು ದದಿ ತಿಗಳು? ದೇವತೆಗಳಿಗೆ ಕೊಟ್ರು, ಇಂದ್ರದೇವ ವಜ್ರಾಯ ಮಾಸ್ಗಳು ಕೊಟ್ರು. ಯಾರು ಸ್ಟೂಡೆಂಟ್ಗೆ ಕೊಟ್ಟು ಸ್ಕಾಲರ್ಶಿಪ್ ಕಳ್ಳನ್ ಕೊಡ್ಲಕ್ಕಾಗತ್ತಾ? ಸ್ಕಾಲರ್ಶಿಪ್ ಸ್ಟೂಡೆಂಟ್ ಕೊಟ್ಟು ನನಗೊಂದು 100 ರೂಪಾಯಿ ಕೊಡಿ ಅಂತ ಹೇಳಿ ಹ್ಯಾಕ್ ಕೊಡ್ತಾರ ಅವರು? ಆ ಸ್ಟೂಡೆಂಟ್ ಪಾಪ ಕೊಟ್ಟರು ಉಪಯೋಗ ಆಯ್ತು ಅವನಿಗೆ. ದೇವತೆಗಳಿಗೆ ಕೊಟ್ಟಿದ್ದು ಎಲ್ಲೆಲ್ಲಿ ದಾನ ಪ್ರಸಂಗ ಹೇಳಿದ್ದಾರೋ, ಸತ್ಪಾತ್ರ ದಾನ ಹೇಳಿರೋದಲ್ಲಿ, ಬರೀ ಮೆಕ್ಯಾನಿಕಲ್ ದಾನ ಹೇಳಿಲ್ಲ. ಆದ್ರೆ ಮೆಕ್ಯಾನಿಕಲ್ ದಾನಕ್ಕೆ ಅರ್ಥನೇ ಇಲ್ಲ, ಅದು ಬಂಧಕ. ಒಂದು ಮಾತು ಹೇಳ್ತಾರೆ ಮನುಸ್ಮೃತಿಯಲ್ಲಿ, ಯಾರಿಗೆ ತಿಳುವಳಿಕೆ ಇಲ್ಲದೆ ದಾನ ಮಾಡ್ತಾನೋ, ಅಯೋಗ್ಯರಿ ದಾನ ಮಾಡ್ತಾನೋ, ಅವನಿಗೆ ಪುಣ್ಯ ಬರೋದಿಲ್ಲ. ಏನ್ ಹೇಳ್ತಾರೆ? ತಾಭುಹೋ ನರಕಂ ಯಾತಃ ಯಾವದ್ ಅಭೂತ ಸಂಪ್ಲವಂ, ಪರ್ಮನೆಂಟ್ ನರಕಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಆದ್ರಿಂದ ಅದು ಕಣ್ಣು ಮುಚ್ಕೊಂಡು ಮಾಡೋ ದಾನ ಅಲ್ಲ. ಸಚ ಈಶ್ವರಾದೇವ ಶ್ರುತಿ ಸಿದ್ಧತ್ವ ಜೀವೋಪಿ ಉತ್ಪದ್ಯತೆ ಏವ ಸಚ ಈಶ್ವರಾದೇವ ಶ್ರುತಿ ಸಿದ್ಧತ್ವ ತಚ ಅನಾದಿತ್ವ ಶ್ರುತ್ಯಾದಿ ವಿರೋಧ ನಿತ್ಯತ್ವಾದಿ ವಿರೋಧೇನೈವ ಉತ್ಪತ್ತೇ ಶ್ರುತ್ಯತ್ವಾದಿತಿ ಭಾವ. ಅನಾದಿ ಅಂತ ಹೇಳಿದ್ರು ಕೂಡ ಜೀವನ ಹುಟ್ಟಿದೆ ಎಂಬುದಕ್ಕೆ ಯಾವ ವಿರೋಧನ ಇಲ್ಲ. ಅದ್ಯಾವುದೋ ಮುಂದೆ ಹೇಳ್ತಾರೆ ಮತ್ತೆ. ಓಂ ಯುಕ್ತೇಶ್ಚಾವೋಂ. ಉದಾಹರಣೆ ನಮ್ಮಲ್ಲೇ ಮಾಡೋದಿಲ್ಲ ನಾವೀಗ, ಬರೋದಿಲ್ಲ ಅಂತಲ್ಲ ಅಂತ ಹೇಳಿದ್ರೆ ಯಾಕೆ ಹೇಳ್ತೀವಿ ನಾವು ಅದನ್ನ? ಎಂಫಸಿಸ್ ಕೊಡೋದಕ್ಕೋಸ್ಕರ. ಆದ್ರಿಂದ ಇದು ಡಬಲ್ ನೆಗೆಟಿವ್ ಮಾಡೋದಕ್ಕೆ ಕಾರಣ ಇದೆ. ಜೀವನಿಗೆ ಹುಟ್ಟಿಲ್ಲ ಅಂತಲ್ಲ, ಹುಟ್ಟಿದ್ದೇ ಇದೆ. ಅದಕ್ಕೋಸ್ಕರ ಹೇಳ್ತಾರೆ, ಆದ್ರಿಂದ ಅದು ಎಫೆಕ್ಟಿವ್. ಅದು ಸುಮ್ಮನೆ ಇದ್ದಾಗ ಸುಮ್ಮನೆ ಒಂದು ಹಾಕಿ ಹೇಳ್ಬಿಡ್ತಾರೆ. ಯಾವ್ದಾದ್ರು ಮನಸ್ಸಲ್ಲಿ ದೋಷ ಬರೋದಿಲ್ಲ ಅಂತ ಡೌಟ್ ಇದ್ರೆ ಬರೋದಿಲ್ಲ ಅಂತ ತಿಳ್ಕೊಂಡ್ಬಿಡಿ, ಬಂದೇ ಬರ್ತೇನೆ ಅಂತ ಹೇಳ್ತಾರೆ. ಡೌಟ್ ಇದ್ದಾಗ ಮಾತ್ರ ವಿಷಯ ಬರೋದು. ಆ ಜೀವನಿಗೆ ಹುಟ್ಟಿಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗ್ಬೇಡಿ, ಹುಟ್ಟಿದ್ದೇ ಇದೆ. ಎಂತ ಹುಟ್ಟಿವತ್ತು ಈ ದೇಹ ಬಂದಿರೋ ಹುಟ್ಟು ಒಪ್ಲೇಬೇಕು ನಾವು ಇದಕ್ಕೆ. ಸ್ವರೂಪತ ಹುಟ್ಟಿಲ್ಲ ಅಂಬುದು ಎಷ್ಟು ಸತ್ಯನೋ, ದೇಹತ ಹುಟ್ಟಿದೆ ಎಂಬುದು ಕೂಡ ಅಷ್ಟೇ ಸತ್ಯ. ಅದು ಜ್ಞೋ ಅತಯವ. ಅದು ಯಾರಿಂದಾನೇ ಹುಟ್ಟಿಲ್ಲ, ಮತ್ತೆ ಯಾರಿಂದ ಇದೆ? ದೇವರಿಂದನೇ ಇದೆ. ಜ್ಞೋ ಅತಯವ, ದೇವರಿಂದಾನೇ ಹುಟ್ಟ. ಅದಕ್ಕೆ ಜನ್ಮಾದೇಶ ಅಂತ ಪ್ರೂವ್ ಆಯ್ತು. ಜೀವನಿಗೆ ಹುಟ್ಟಿದೆ ಅಂತ ಪ್ರೂವ್ ಆಗಲಿ. ದೇವರಿಲ್ಲ ದೇವರಿಂದ ಅಂತಲ್ಲ, ಅವಾಗ ಹೋಯ್ತು ಮತ್ತೆ ಜನ್ಮಾದೇಶ ಅಂತ ಮತ್ತೆ ಹೋಯ್ತು. ಜನ್ಮಾದೇಶದ ಸೂತ್ರ ತಪ್ಪಾಗಬೇಕಾದ್ರೆ ಅನೇಕ ಕಾರಣಗಳು. ವಿಷ್ಣುವೇ ಇಲ್ಲ ಹೋಯ್ತು, ಜಗತ್ತೇ ಇಲ್ಲ ಹೋಯ್ತು, ಜೀವನ ಸೃಷ್ಟಿನೇ ಇಲ್ಲ ಹೋಯ್ತು, ಜೀವನ ಲಯನೇ ಇಲ್ಲ ಹೋಯ್ತು, ಜೀವನ ಯಾರಿಂದನೂ ಸೃಷ್ಟಿ ಇದೆ. ಅವಾಗ ವಿಷ್ಣುವಿನ ಸೃಷ್ಟಿ ಅನ್ನೋ ಮಾತಿಗೆ ಅರ್ಥ ಇಲ್ಲ. ಯಾರಿಂದನೋ ಸೃಷ್ಟಿ ಇದೆ, ಯಾರಿಂದನೋ ಲಯ ಇದೆ. ವಿಷ್ಣುರೇವ ಜಗತ್ಕರ್ತ, ವಿಷ್ಣುರೇವ ಸರ್ವಕರ್ತ ಅಂತ ಯಾಕೆ ಹೇಳ್ತೀರಿ? ಈ ರೀತಿಯಾದ ಅನೇಕ ಪ್ರಾಬ್ಲಮ್ಗೆ ಉತ್ತರ ಕೊಡೋದಕ್ಕೋಸ್ಕರ ಇದು ಹೊರಟಿರೋದು. ಆಲ್ರೌಂಡ್ ಆನ್ಸರ್ ಕೊಡಬೇಕು. ಒಂದೆರಡು ಕೊಟ್ಟರು ಕೂಡ ದೇವರ ಸರ್ವೋತ್ತಮ ಅಂತ ಗೊತ್ತಾಗೋದಿಲ್ಲ, ಎಲ್ಲ ಹೇಳಬೇಕಾಗ. ಓಂ ಯುಕ್ತೇಶ್ಚ ಓಂ ನಿತ್ಯಶ್ಯಾಪಿಹಿ ಜೀವಶ್ಯ ಉಪಾಧ್ಯಪೇಕ್ಷೆಯ ಉತ್ಪತ್ತಿ ಯುಜ್ಯತೆ. ಇದು ಉತ್ತರ ಇದೆ. ಜೀವ ನಿತ್ಯನಾಗಿದ್ರು ಕೂಡ ಜೀವಸ್ಯ ಉತ್ಪತ್ತಿ ಉಪಾಧ್ಯಪೇಕ್ಷೆಯ ಉತ್ಪತ್ತಿ ಇರಿಯುತ್ತೆ. ಉಪಾಧಿಯ ಕಾರಣದಿಂದಾಗಿ, ಉಪಾಧಿ ಯಾವುದೋ ಲಿಂಗದೇಹನೇ ಉಪಾಧಿ, ಅದರಿಂದಾಗಿ ಏನಾಗುತ್ತೆ ಅವನಿಗೆ ಹುಟ್ಟು ಬರ್ತಾ ಇದೆ. ಒಪ್ಪಲೇಬೇಕಲ್ಲ, ಅನಾದಿತ್ತನೂ ಒಪ್ಪಬೇಕು, ಹುಟ್ಟನ್ನು ಒಪ್ಪಬೇಕು. ಉತ್ಪದ್ಯಂತೆ ಚಿದಾತ್ಮಾನೋ ನಿತ್ಯಾತ್ ನಿತ್ಯಾಹ ಪರಾತ್ಮನಃ ಉಪಾಧ್ಯಪೇಕ್ಷೆಯ ತೇಷಾಂ ಉತ್ಪತ್ತಿರಪಿ ಗೀಯತೆ ಇತಿ ಚ ವ್ಯೋಮ ಸಂಹಿತಾಯಾಂ. ಉತ್ಪದ್ಯಂತೆ ಚಿದಾತ್ಮಾನಃ, ಚಿದಾತ್ಮನ ಅಂದ್ರೆ ಜೀವರು, ಜೀವರಿಗೂ ಹುಟ್ಟಿದೆ. ನಿತ್ಯಾತ್ ನಿತ್ಯಾಹ ಪರಾತ್ಮನಃ, ನಿತ್ಯರಾಗಿದ್ರು ಕೂಡ ನಿತ್ಯಾತ್ ಪರಾತ್ಮನಃ, ಪರಮನಿತ್ಯನಾದ ಪರಮಾತ್ಮನಿಂದ ಜೀವರು ದೇಹ ಪಡೆಯುವ ಹುಟ್ಟನ್ನು ಹೊಂದೇ ಹೊಂತಾರೆ. ಉಪಾಧ್ಯಪೇಕ್ಷೆಯ ತೇಷಾಂ, ನಿತ್ಯರಿಗೆ ಹೇಗೆ ಉಪಾಧಿ ಹುಟ್ಟು ಬಂತು ಅಂದ್ರೆ ಉಪಾಧ್ಯಪೇಕ್ಷೆಯ, ಉಪಾಧಿಯ ಕಾರಣದಿಂದಾಗಿ ತೇಷಾಂ ಉತ್ಪತ್ತಿರಪಿ ಗೀಯತೆ, ಅವ್ರಿಗೆ ಉತ್ಪತ್ತಿ ಇದೆ ಅಂತ ಒಪ್ಪಬೇಕು. ಇತ್ತೀಚೆ ವ್ಯೋಮ ಸಂಹಿತಾಯಾಮ್ ಇತಿ ಗ್ಲಾಧಿಕರಣ. ನಾನು ಅನಾದಿ ನಿತ್ಯಸ್ಯ ಜೀವಸ್ಯ ಉತ್ಪತ್ತಿ ಶ್ರುತವಪಿ ಕಥಂ ಯುಜ್ಯತೆ. ಅನಾದಿ ನಿತ್ಯ ಅಂತ ಜೀವನಿಗೆ ಹೇಳಿದ ಮೇಲೆ ಹೇಗ್ರಿ ಹುಟ್ಟು ಹೇಳ್ತೀರಿ ಶ್ರುತಿ ಪ್ರಕಾರ ಅಂತ ಕೇಳಿದ್ರೆ ಹೇಳ್ತಾರೆ. ನಿತ್ಯತ್ವ ಅಭ್ಯುಪೇತ್ಯ ಉತ್ಪತ್ತಿ ವಚನಸ್ಯ ವಂಧ್ಯಾತ್ವ ಅಭ್ಯುಪಗಮ್ಯ ಮಾತೃತ್ವ ವಚನೇನ ಸಾಮ್ಯಾತ್. ನಿಮ್ಮ ಮಾತು ಹೇಗಿದೆ ಗೊತ್ತಾ ಅಂತ ದೃಷ್ಟಾಂತ ಕೊಟ್ಟು ಬೈತಾರೆ ನಮ್ಮನ್ನ. ವಂಧ್ಯ ಅಂತ ಕರೆಯೋದು, ತಾಯಿ ಅಂತ ಕರೆಯೋದು. ಒಂದೇ ಆದ್ಮೇಲೆ ಏನಲ್ಲ ಅವಳು, ತಾಯಿ ಆಗೋ ಚಾನ್ಸ್ ಇಲ್ಲ. ತಾಯಿ ಆದ್ಮೇಲೆ ಒಂದೇ ಆಗೋದಿಲ್ಲ. ಇವನಿಗೆ ಉತ್ಪತ್ತಿ ಇಲ್ಲ ಅಂದ್ಮೇಲೆ ನಿತ್ಯ, ನಿತ್ಯ ಅಂದ್ಮೇಲೆ ಉತ್ಪತ್ತಿ ಇರಬಾರ್ದು. ಉತ್ಪತ್ತಿ ನಿತ್ಯ ಅನ್ನಬಾರ್ದು. ವಿರೋಧ ಬಂತಲ್ಲ ಅಂದ್ರೆ ಬರೋದಿಲ್ಲ ಅಂತ ಹೇಳಿದ್ರು. ಹೇಗೆ ಬರೋದಿಲ್ಲ? ಅದಕ್ಕೆ ಉಪಾಧಿ ಅನ್ನೋ ಪದ ಇಟ್ಟು. ಉಪಾಧಿಯಿಂದಾಗಿ ಏನು ಬರೋದಿಲ್ಲ, ಅವನ ನಿತ್ಯತ್ವ ಇದ್ರೂ ಕೂಡ ಹುಟ್ಟು ಬರಬೇಕು ಎಂಬುದು ಇದ್ದೇ ಇದೆ. ಪರಿಹರ ಸೂತ್ರ ಉಪನ್ಯಸ್ಯ ವ್ಯಾಚಷ್ಟೇ ಯುಕ್ತೇಶ್ಚ ಏನೆಂಬುದನ್ನು ಹೇಳ್ತಾರೆ. ಯುಕ್ತಾಹ ಯುಕ್ತಾಚ ಅನಾದೇರಿಪಿ ಜೀವಶ್ಚ ಉತ್ಪತ್ತಿ ತದುಪಾಧೇರ್ ಉತ್ಪತ್ತೇ. ಅನಾದಿಯಾಗಿದ್ದರೂ ಕೂಡ ಜೀವನಿಗೆ ಉಪಾಧಿಯ ನಿಮಿತ್ತದಿಂದ ಉತ್ಪತ್ತಿ ಇದೆ. ನಚೈವಂ ಜೀವೋತ್ಪತ್ತಿ ರೀತಿ ಉಪಚಾರ ಮಾತ್ರ ಸ್ಯಾತ್. ಹಾಗಿದ್ರೆ ಜೀವೋತ್ಪತ್ತಿ ಎಂಬುದನ್ನು ಬಿಟ್ಟುಬಿಡಿ, ಅದನ್ನ ಸೆಕೆಂಡರಿ ಸೆನ್ಸ್ ಅಲ್ಲಿ ಹೇಳಿ ಅಂದ್ರೆ ಇಲ್ಲ. ಪರಾಧೀನ ವಿಶೇಷ ಲಾಭಸ್ಯ ಉತ್ಪತ್ತೇರತ್ರ ವಿವಕ್ಷಿತತ್ವಾದಿತಿ ಭಾವ ಅತ್ತ ಸ್ಮೃತಿ ಸಮ್ಮತಿ ಮಾಹ ಉತ್ಪತ್ತಿಯಂತೆ. ಇಲ್ಲೂ ಕೂಡ ಜೀವನಿಗೆ ಏನಾಗ್ತಾ ಇದೆ, ಈಗ ಒಂದು ದೇಹ ಬಂತು, ದೇಹದೊಳಗೆ ಸೇರ್ಕೊಂಡ, ಅದರಿಂದ ಪರಾಧೀನ ವಿಶೇಷ ಬಂತು. ಎಷ್ಟೋ ಜನ ತುಂಬಾ ಸಾಲ ಮಾಡಿ ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ, ಆ ದೇಹ ಇರೋವರೆಗೂ ಸಾಲ ತೀರ್ಸಕ್ಕಾಗೋದಿಲ್ಲ, ದೇಹನೇ ಹೋಗ್ಬಿಟ್ರೆ ಮುಗಿದೋಯ್ತಷ್ಟೇ. ಅಥವಾ ದೇಹ ಕೆಲವರು ಆತ್ಮಹತ್ಯೆ, ಕೆಲವರು ಅಪ್ಸ್ಕಾಟ ಓಡೋಗ್ಬಿಡ್ತಾರೆ ರೆಡಿ ಅಂತೇಳಿ, ಅಡ್ರೆಸ್ ಲೆಸ್ ಆಗಿ ಓಡೋಗ್ಬಿಡ್ತಾರೆ. ಉಪಾಧಿ ಅಂದ್ರೆ ಅದೇನೆ, ಅದಿರೋವರೆಗೂ ನೀವು ಸಾಲ ಬಿಟ್ಟಿದ್ದಲ್ಲ, ಅದು ಹೋದ್ಮೇಲೆ ಏನಾಗತ್ತೆ ಹೋಗ್ಬಿಡುತ್ತೆ. ಆ ದೃಷ್ಟಿಯಲ್ಲಿ ಜೀವನಿಗೆ ಉಪಾಧೀನ ಪರಾಧೀನ ವಿಶೇಷ ಲಾಭಸ್ಯ ಉತ್ಪತ್ತೇ ಅಂತ ಒಂದು ಉತ್ಪತ್ತಿ ಜೀವನಿಗಿದೆ. ಉದಾಹರಣೆಗೆ ಒಬ್ಬ ಜೀವಶೂದ್ರನಾಗಿ ಹುಟ್ಟಿದ, ಅದೇ ಬ್ರಾಹ್ಮಣನಾಗಿ ಹುಟ್ಟಿದ, ಎಷ್ಟು ಪರಾಧೀನ ವಿಶೇಷ. ಎರಡೂ ಅಧೀನವೇ ದೇವರಿಗೆ, ಶೂದ್ರ ರೂಪ ಜನ್ಮವೂ ಅಧೀನ, ವಿಷ್ಣು ಬ್ರಾಹ್ಮಣ ಜನ್ಮವೂ ಅಧೀನ. ಆದ್ರೆ ಏನಿದೆ ಅದರಲ್ಲಿ, ಸಾಧನೆ ಹೆಚ್ಚು ಅವಕಾಶ ಇದೆ. ಇದರಲ್ಲಿ ಕ್ಲಾಸ್ ಒನ್ ಆಫೀಸರು ಅಧೀನನೇ, ಕ್ಲಾಸ್ ಟು ಆಫೀಸರ್ ಅಧೀನನೇ, ಕ್ಲಾಸ್ ಟು ಇಂದ ಕ್ಲಾಸ್ ಒನ್ ಪ್ರಮೋಟ್ ಆದ. ಪ್ರಮೋಟ್ ಆದ ಮಾತ್ರಕ್ಕೆ ಏನು ತಪ್ಪಲಿಲ್ಲ ಅವನಿಗೆ, ಅಧೀನಾದಿಗಳಾದ ತಪ್ಪಲಿಲ್ಲ. ಆದರೆ ಸಾಧನೆಗೆ ಹೆಚ್ಚು ಅವಕಾಶ ಬಂದಿದೆ. ಪರಾಧೀನ ವಿಶೇಷತ್ವ ಬಂದೀಗ, ಪರಾಧೀನ ವಿಶೇಷತ್ವ ಬಂದಿದೆ. ಕೆಲವು ಹೇಳ್ತಾರೆ ಈಗ ಈ ಹೆಡ್ ಆಗಿಬಿಟ್ಟಿದ್ದೇನೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಅಂತಾರೆ. ಅದೇ ಪರಾಧೀನ ವಿಶೇಷ ಅಂದ್ರೆ ಜಾಸ್ತಿ. ಈಗ ಆನ್ಸರೇಬಲ್, ಅಟೆಂಡರ್ ಬರಲಿಲ್ಲ, ಮುಖ್ಯಸ್ಥರೇ ಬರಲಿಲ್ಲ, ದೊಡ್ಡ ಸುದ್ದಿ ಆಗಿಬಿಡುತ್ತ. ಅಟೆಂಡರ್ ಒಂದು ಬರ ಇನ್ನೊಬ್ಬರು ನಾಲ್ಕು ಜನ ಬರ್ತಾರ್ಬೇಕಾರೆ ಆಮೇಲೆ ನಿಧಾನ ಬೀಬಹುದು. ಈಗ ಕೆಲಸನೇ ಆಗೋದಿಲ್ಲ, ಇವ್ರು ಬರೆದವ್ರು ಏನಾಗೋದಿಲ್ಲ, ಕೆಲಸನೇ ಆಗೋದಿಲ್ಲ. ಅದಕ್ಕೆ ಜೀವನಿಗೆ ದೇಹದ ಉತ್ಪತ್ತಿ ಬಂದಾಗ ಎಲ್ಲೆಲ್ಲಿ ಉತ್ಪತ್ತಿ ಬಂತು ಆ ದಿನ ಜಾಸ್ತಿ ಆಯ್ತು. ಮತ್ತೆ ಈಗ ನಮ್ಮ ಅಸ್ವಾತಂತ್ರ್ಯ ಎಂಬುದು ಭಾರಿ ಜಾಸ್ತಿ, ಒಂದು ಪ್ರತಿ ಹಂತದಲ್ಲೂ ಕೂಡ ಕನೆಕ್ಟೆಡ್. ಅದು ಇತಿ ಸಿದ್ಧಂ ವ್ಯಾಪ್ತ ಹಿ ಆತ್ಮಾನಃ, ಇನ್ನು ಸ್ಪಷ್ಟೀಕರಣ ಕೊಡ್ತಾರೆ ಅದಕ್ಕೆ. ವ್ಯಾಪ್ತ ಹಿ ಆತ್ಮಾನಃ ಚೇತನ ನಿರ್ಗುಣಾಶ್ಚ ಸರ್ವಾತ್ಮಾನ ಸರ್ವರೂಪ ಅನಂತ ಇತಿ ಕಾಯ ಕಾಷಾಯಣ ಶ್ರುತಿ ವ್ಯಾಪ್ತ ಕೃಷ್ಣ ವ್ಯಾಪ್ತತ್ವಂ ಶ್ರೂಯತೆ ಪ್ರತೀಯತೆ ಅನುರ್ಹಿಯೇಷ ಆತ್ಮ ಯಂ ವಾ ಏತೇ ಸಿನೀತಃ ಪುಣ್ಯಂ ಪಾಪಂಚ ಇತಿ ಗೌಪವನಶ್ರುತೌ ಅಣುತ್ವಮಿತ್ಯತೋ ವಿರೋಧ ಇತಿ ಅಥೋ ಬ್ರವೀತಿ. ಈಗ ಒಂದು ಪ್ರಶ್ನೆ, ಈ ಜೀವರು ವ್ಯಾಪ್ತರೋ ಅಣುವೋ ಅಂತ ಪ್ರಶ್ನೆ. ಜೀವರು ಪರಮಾತ್ಮನಂತೆ ವ್ಯಾಪ್ತರೋ ಅಥವಾ ಅಣುಗಳು ಅಂತ ಪ್ರಶ್ನೆ. ಸ್ತುತಿಗಳು ಎರಡೂ ಇದೆ. ವ್ಯಾಪ್ತ ಹಿ ಆತ್ಮಾನಃ, ಜೀವರು ವ್ಯಾಪ್ತರಾಗಿದ್ದಾರೆ. ಚೇತನಾಹ, ಚೇತನರಿವರು. ನಿರ್ಗುಣಾಶ್ಚ, ಸ್ವರೂಪತಃ ಅವರಲ್ಲಿ ಗುಣಗಳಿಲ್ಲ. ಯಾವ ಗುಣಗಳು? ಸತ್ವಾದಿ ಗುಣಗಳು. ಸರ್ವಾತ್ಮಾನಃ ಸರ್ವರೂಪಾಹ ಅನಂತಾಹ ಅಂತ ವಾಕ್ಯ ಇದೆ. ಇತಿ ಕಾಷಾಯಣ ಶ್ರುತೌ ವ್ಯಾಪ್ತತ್ವಂ ಪ್ರತೀಯತೆ, ಜೀವರಿಗೆ ವ್ಯಾಪ್ತಿಯನ್ನು ಹೇಳಿದಾಗ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಗೆ ಅಣುರ್ಹಿ ಏಷ ಆತ್ಮ, ಜೀವ ಅಣು ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಎಂ ವಾ ಏತೆ ಸಿನೀತಃ ಪುಣ್ಯಂ ಪಾಪಂಚ, ಪುಣ್ಯ ಪಾಪಗಳು ಯಾರನ್ನ ಬಿಗಿದಿದೆಯಲ್ಲ ಅಂತ ಜೀವ ಅಣು ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ಪ್ರಶ್ನೆ ಶ್ರುತೌ ಅಣುತ್ವಮಿತ್ಯತೋ ವಿರೋಧ, ಅಲ್ಲಿ ನೋಡಿದರೆ ವ್ಯಾಪ್ತತ್ವ, ಇದರಲ್ಲಿ ನೋಡಿ ಅಣುತ್ವ ಹೇಳಿದರು. ಅಣುತ್ವ ಅಣುವಾಗಿದ್ದರೆ ವ್ಯಾಪ್ತನಾಗಲಾರ, ವ್ಯಾಪ್ತನಾಗಿದ್ರೆ ಅಣುವಾಗಲಾರ. ಎರಡು ವಿಷಯ ಶ್ರುತಿ ಹೇಳಿದ ಮೇಲೆ ಎರಡು ಸರಿ ಇರೋ ಚಾನ್ಸ್ ಇಲ್ಲ ಅಂದ್ರೆ ಒಂದು ಸುಳ್ಳು ಅಂತಾಯ್ತು. ಒಂದು ಸುಳ್ಳು ಅಂದಾದ್ಮೇಲೆ ಅಪ್ರಮಾಣ ಮೂರು ಸುಳ್ಳಾಗಬೇಕು, ಎಲ್ಲವೂ ಸ್ವಲ್ಪ ಸುಳ್ಳಾಗಬೇಕಾಗಿಲ್ಲ, ಒಂದು ಸುಳ್ಳಾದ್ರೂ ಸಾಕು. ಅಥೋ ಬ್ರವೀತಿ ಓಂ ಉತ್ಕ್ರಾಂತಿ ಗತ್ಯಾಗತಿ ನಾಂ ಓಂ, ಓಂ ಉತ್ಕ್ರಾಂತಿ ಗತ್ಯಾಗತಿ ನಾಂ ಓಂ. ಜೀವ ಏನವನು? ಅಣುವೇ. ಯಾತಕ್ಕೆ ಉತ್ಕ್ರಾಂತಿ ಗತ್ಯಾ ಹೇತು ನಾಂ ಸಕಾಶಾತ್ ಅಣುರೇವಾ ಉತ್ಕ್ರಾಂತಿ ಗತಿ ಆಗತಿ, ಇವಿಷ್ಟು ಕಾರಣಗಳು. ಉತ್ಕ್ರಾಂತಿ ಅನ್ನೋದು ಒಂದು ಕಾರಣ, ಗತಿ ಅಂತ ಇನ್ನೊಂದು ಕಾರಣ, ಆಗತಿ ಅಂತ ಇನ್ನೊಂದು ಕಾರಣ. ಉತ್ಕ್ರಾಂತಿ ಅಂದ್ರೆ ಬಿಟ್ಟು ಹೋಗೋದು, ಗತಿ ಅಂದ್ರೆ ಬರೋದು, ಗತಿ ಅಂದ್ರೆ ಹೋಗೋದು, ಆಗತಿ ಅಂದ್ರೆ ಬರೋದು. ಈ ಮೂರು ಕಾರಣಗಳಿಂದಾಗಿ ವ್ಯಾಪ್ತವಾದ ಮೂವ್ ಆಗತ್ತಾ? ಆಕಾಶ ಮೂವ್ ಆಗೋದಿಲ್ಲ, ಯಾಕೆ? ವ್ಯಾಪ್ತ ಅದು. ಜೀವ ಮೂವ್ ಆಗ್ತಾನೆ, ಅದ್ರದ್ದು ಏನರ್ಥ? ಅಣು ಅಂತ ಅರ್ಥ. ಪಶ್ಯನ್ ಶೃಣ್ಣನ್ ಸ್ಪೃಶನ್ ಜಿಗ್ರನ್ ಏನ್ ತೋರಿಸ್ತಾ ಇದೆ? ಅವ್ರಿಗೆ ಉತ್ಕ್ರಾಂತಿ ಗತಿ ಆಗತಿಗೆ ತೋರಿಸ್ತಾ ಇರೋದ್ರಿಂದ ಜೀವನಿಗಿದ್ದಿದೆ. ಅದೇನು ಅಂದ್ರೆ ಹೇಳ್ತಾರೆ, ಸೋ ಅಸ್ಮಾತ್ ಶರೀರಾತ್ ಉತ್ಕ್ರಮ್ಯ, ಈ ಜೀವ ಈ ದೇಹವನ್ನು ಬಿಟ್ಟು ಹೊರಟು ಅಮುಂ ಲೋಕಂ ಅಭಿಗಚ್ಚತಿ, ಈ ಲೋಕಕ್ಕೆ ಹೋಗ್ತಾನೆ. ಅಮುಷ್ಮಾತ್ ಇಮಂ ಲೋಕಂ ಆಗಚ್ಚತಿ, ಆ ಲೋಕದ ಮತ್ತೊಂದು ಲೋಕಕ್ಕೆ ಹೋಗ್ತಾನೆ. ಸ ಗರ್ಭೀಭವತಿ, ಅವನ ಗರ್ಭದಲ್ಲಿ ಮತ್ತೆ ಸೇರ್ಕೋತಾನೆ. ಸ ಪ್ರಸೂಯತೆ, ಹುಟ್ಟುತ್ತಾನೆ. ಸ ಕರ್ಮ ಕುರುತೆ, ಅವನು ಕರ್ಮಾಚರಣೆ ಮಾಡ್ತಾನೆ. ಇತಿ ಪೌಷ್ಯಾಯಣ ಶ್ರುತಿ. ಉತ್ಕ್ರಾಂತಿ ಉತ್ಕ್ರಮ್ಯ, ಆಮೇಲೆ ಗತಿ ಲೋಕಾನಿಮ ಆಗಚ್ಚತಿ, ಆಮೇಲೆ ಆಗತಿ ಸ ಗರ್ಭೀಭವತಿ, ಮೂರು ಹೇಳ್ತಾ ಇದೆ ಶ್ರುತಿಯಲ್ಲಿ. ಉತ್ಕ್ರಾಂತಿ ಗತಿ ಆಗತಿನ ಮೂರು ಹೇತುಗಳಿರೋದ್ರಿಂದ ಅಣುರೇವ, ಜೀವ ಅಣುವೆ ಹೊರತು ವ್ಯಾಪ್ತನಲ್ಲ. ಇದು ತೀರ್ಮಾನ ಇದೆ. ಬ್ರಹ್ಮಸೂತ್ರರು ತೀರ್ಮಾನ ಮಾಡ್ತಾ ಇದ್ದಾರೆ, ಜೀವರು ವ್ಯಾಪ್ತರೋ ಅಣುಗಳು ಅಂತ ಕೇಳಿದರೆ ಅಣುಗಳೇ ಹೊರತು ವ್ಯಾಪ್ತರಲ್ಲ. ಅತ್ರ ಪರಮೇಶ್ವರೇ ಶ್ರುತಿ ಸಮನ್ವಯ ಸಿದ್ಧಾರ್ಥಂ ಜೀವ ಪರಿಮಾಣ ವಿಷಯ ಶ್ರುತಿ ವಿರೋಧ ಪರಿಹಾರಾತ್ ಅಸ್ಥಿ ಶಾಸ್ತ್ರಾದಿ ಸಂಗತಿ, ಜೀವನ ಪರಿಮಾಣಕ್ಕೆ ಸಂಬಂಧಪಟ್ಟಂತಹ ಶ್ರುತಿಗಳ ವಿರೋಧವನ್ನ ಪರಿಹಾರ ಮಾಡೋದ್ರಿಂದ ಶಾಸ್ತ್ರಾದಿ ಸಂಗತಿ ಅಧಿಕರಣಕ್ಕಿದೆ. ಶ್ರುತಿ ಸಮನ್ವಯ ಪೂರ್ವಂ ಹರವು ಉಕ್ತ, ಹರವು ಅಂದ್ರೆ ಹರಿಯಲ್ಲಿ ದೇವರಲ್ಲಿ ಅಂತ ಅರ್ಥ. ಹರವು ರುದ್ರದೇವರಲ್ಲಿ ಅಂತ ಅರ್ಥ ಮಾಡಬಾರದು. ರುದ್ರದೇವರಲ್ಲಿ ಅಂತ ಅರ್ಥ ಇದ್ರೆ ಏನ್ ತಿರ್ಬೇಕಾಗಿತ್ತಲ್ಲಿ? ಪರ ಪದ ಪರ ಅಂತ ಏನಿರ್ಬೇಕಾಗಿತ್ತಲ್ಲಿ? ರುದ್ರದೇವರು ತಿರ್ಬೇಕಾರೆ ಏನಂತಿರ್ಬೇಕಾಗಿತ್ತು? ಹರ ಶಬ್ದದ ಪ್ರಕಾರ ಏನಂತಿರ್ಬೇಕಾಗಿತ್ತಲ್ಲಿ? ಹರವು ಅಂದ್ರೇನು? ಹರಿಯಲ್ಲಿ, ಹರನಲ್ಲಿ ಅಂತಿರ್ಬೇಕಾದ್ರೆ ಏನಂತಿರ್ಬೇಕಾಗಿತ್ತು? ಹರೇ, ಗೊತ್ತಾಯ್ತಾ? ರಾಮ ಶಬ್ದ ಅದು, ರಾಮೇ ಹರೇ. ಈ ಶಿಕಾರ ಅಂತ ಬಂದಾಗ ಹರವು ಅಂತಾಯ್ತು, ರಾಮೇ. ಅಲ್ಲಿ ನೋಡಿದ್ರೆ ರಾಮೇ, ಇದು ನೋಡಿದ್ರೆ ಹರವು. ಇಲ್ಲಿ ಹರವು ಶಬ್ದದ ಬಂದ ಹರಿ ಶಬ್ದ, ಇದು ಹರೇ ಅಂತ ಬಂದ ಹರ ಶಬ್ದ ಆಗೋದು. ಅದಕ್ಕೋಸ್ಕರ ಹರವು ನೋಡೋದಕ್ಕೆ ಏನ್ ಕಾಣಿಸುತ್ತೆ? ಸಾಮಾನ್ಯ ಸಂಸ್ಕೃತ ಬಂದವರೇ ಓ ರುದ್ರದ ವಿಷಯ ಬಂದ್ಬಿಡುದು ಅಂತ ಹೇಳ್ಕೊಂಡ್ಬಿಡ್ತಾರೆ. ಹಾಗಲ್ಲ, ಅದಕ್ಕೆ ಹರವು ಸಮನ್ವಯ ಪೂರ್ವ ಸಂಗತಿ ಸೂಚಿತ. ಉಕ್ತ ಜೀವ ಪರಿಮಾಣ ವಿಷಯ ಚ ಶ್ರುತೀನಾಂ ವಿರೋಧೇನ ಅಪ್ರಾಮಾಣ್ಯೇ ನಾಸೋ ಯುಕ್ತ ಸ್ಯಾದಿತಿ ವಿರೋಧ ನಿರಾಕಾರ್ಯ ಏವಾ. ಜೀವ ಪರಿಮಾಣ ಅಂದ್ರೆ ಶ್ರುತಿ ಯಾವ ವಿಷಯದಲ್ಲಿ ತಪ್ಪು ಹೇಳಿದ್ರು, ತಪ್ಪು ಹೇಳಿದಾಗ ಲೆಕ್ಕ. ತೇರು ವಿಷಯ, ಜೀವರ ವಿಷಯ, ಜಡದ ವಿಷಯ, ಸೃಷ್ಟಿ ವಿಷಯ, ಲಯದ ವಿಷಯ, ಸ್ಥಿತಿ ವಿಷಯ, ಯಾವೊಂದು ವಿಷಯದಲ್ಲಿ ಒಂಚೂರು ತಪ್ಪಾದ್ರೂ ಕೂಡ ಏನಾಗತ್ತದ? ಹೋಗ್ಬಿಟ್ಟಾಗ ಲೆಕ್ಕ. ಅದಕ್ಕೆ ಆಲ್ರೌಂಡ್ ಇದನ್ನು ತೋರಿಸ್ತಾರೆ. ಈಗ ಶ್ರುತಿ ಪ್ರಾಮಾಣ್ಯ ಅಂದ್ರೆ ಎಲ್ಲೋ ಪ್ರಮಾಣವಲ್ಲ, ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಪವಮಾನವೋ ಮಾಡ್ದ ಹೇಳಿದ್ದಾಗಬೇಕು. ಅದಕ್ಕೆ ಅವನೇನ್ ಮಾಡ್ಬಿಟ್ಟ ಒಬ್ಬ ಆಚಾರ ಬಂದ ಕೇಳಿದ, ಔಷಧಿ ಕೈಯಲ್ಲಿ ಹಿಡ್ಕೊಂಡ, ಇದು ಹೇಳಿದರೆ ಬೆಳಿಬೇಕಂತ ಹೇಳ್ತಾರೆ, ನಾ ಹೇಳ್ತೇನೆ ಬೆಳೀತಾ ಇಲ್ಲ, ಇದು ಇದು ಅಪ್ರಮಾಣ ಅಂತ ಆಯ್ತು. ಸೊ ಎಲ್ಲ ಶ್ರುತಿನ ಅಪ್ರಮಾಣ ಅಂತ ಹೇಳಿ, ಅದರಿಂದ ಯಾವುದೇ ಒಂದು ಶ್ರುತಿ ಅಪ್ರಮಾಣವಾದರೂ ಕೂಡ ಎಂಟೈರ್ ಶ್ರುತಿ ಅಪ್ರಮಾಣ ಆಗಿಬಿಡ್ತದೆ. ಅದಕ್ಕೆಲ್ಲದಕ್ಕೂ ಏನ್ ತೋರಿಸ್ಬೇಕು, ನಾವೀಗ ಪ್ರಾಮಾಣ್ಯ ತೋರಿಸ್ಬೇಕು. ಇದು ಬ್ರಹ್ಮಸೂತ್ರ ಓದಿದ ಮೇಲೆ ಗಟ್ಟಿ ಮಾಡ್ಕೋಬೇಕು, ಶ್ರುತಿ ಯಾವ ಕಾರಣಕ್ಕೂ ಅಪ್ರಾಮಾಣ್ಯ ಆಗ ಚಾನ್ಸಸ್ಸೇ ಇಲ್ಲ. ಯಾವ ವಿಷಯ ಬೇಕಾದ್ರೆ ಹೇಳಿ, ಎಂಥ ವಿಷಯ ಬೇಕಾದ್ರೆ ಹೇಳಿ, ಯಾವ ರೀತಿ ಬೇಕಾದ್ರೆ ಹೇಳಿ, ಏನಾಗಿರ್ಬೇಕದು ಕರೆಕ್ಟ್ ಆಗಿ. ನಾವು ತಪ್ಪರ್ಥ ಮಾಡ್ಕೊಂಡಿದ್ದೇವೆ ಅಷ್ಟು, ಬೇರೆ ಅದು ತೋರಿಸಿದ್ರೆ ವೇದವ್ಯಾಸರು, ವೇದವ್ಯಾಸರು ವೇದ ಪ್ರಾಮಾಣ್ಯ ಸಮರ್ಥನೆ ಮಾಡಿದರು. ಹೇತೂನಾಂ ಸಕಾಶಾದ ಅಣುರೇವ ಉತ್ತರ ಕೊಡ್ತಾರೆ. ಪ್ರಕೃತೋ ಜೀವ ಏವ ವಿಷಯ, ಜೀವನೇ ಅಧಿಕರಣಕ್ಕೆ ವಿಷಯ. ಕಿಂ ವ್ಯಾಪ್ತೋ ಅಣುರ್ವಾ ಇತಿ ಸಂದೇಹ, ವ್ಯಾಪ್ತನೋ ಅಣು ಅಂತೇಳಿ ಸಂಶಯ. ಸಂಶಯ ಬೀಜಂ ಶ್ರುತಿ ವಿಗಾನಂ ದರ್ಶಯತಿ, ಸಂಶಯಕ್ಕೆ ಬೀಜವಾದದ್ದು ಯಾವುದು? ಶ್ರುತಿಗಳಲ್ಲಿ ವಿರೋಧ. ವ್ಯಾಪ್ತ ಇತಿ ಒಂದು ಶ್ರುತಿ ಹೇಳ್ತಾ ಇದೆ, ಸರ್ವಾತ್ಮನಃ ಸರ್ವಶಾದಾನಾಧಿಕರ್ತಾರಃ ಸರ್ವಖ್ಯಾಃ ಸರ್ವರೂಪಾಃ ಪೂರ್ಣಾಃ, ಎಲ್ಲ ರೂಪಗಳು ಪೂರ್ಣ. ಎಂ ವಾ ಏತೇ ಇತಿ ವಾಕ್ಯಶೇಷೋದ್ಧಾರೋ ಜೀವತ್ವ ಜ್ಞಾಪನಾರ್ಥಃ. ಎಂ ವಾ ಮುಂದಿದೆ ನೋಡಿ, ಎಂ ವಾ ಏತೆ ಏನ್ ಮಾಡ, ಅನುರ್ಹಿ ಏಷ ಆತ್ಮ, ಇಷ್ಟೇ ಕೋಟ್ ಮಾಡಿಬಿಟ್ಟಿದ್ರೆ ಏನಾಗ್ತಿತ್ತು? ಇಷ್ಟೇ ಕೋಟ್ ಮಾಡಿದ್ರೆ ಯಾತ್ವ ಪರಮಾತ್ಮ ಎದುರಿರ್ಬೋದು ತಿಳ್ಕೊಂಡಿರುವುದಾಗಿತ್ತು. ಅದಕ್ಕೆ ಎಂ ವಾ ಏತೆ ಸಿನೀತಃ, ಯಾರಿಗೆ ಪುಣ್ಯ ಪಾಪಗಳ ಸಂಬಂಧ ಇದೆಯಲ್ಲ ಆ ಜೀವ ಅಣು ಅಂತ ಹೇಳಿದಾಗ ದೇವ್ರ ವಿಷಯ ಆಗಲಿಲ್ಲ, ಜೀವನ ವಿಷಯಕ್ಕೆ ಬರಬೇಕದು. ದೇವ್ರ ವಿಷಯ ಆದ್ರೆ ಏನಿಲ್ಲ, ಅದಕ್ಕೆ ಪುಣ್ಯಪಾಪಗಳ ಸಂಬಂಧ ಇಲ್ಲ. ಅದಕ್ಕೆ ಟೀಕಾರ ಬೆಳೀತಾರೆ, ಆಚಾರ್ಯ ಯಾತ ಪೂರ್ತಿ ಕೋಟ್ ಮಾಡಿದರು ಅಂದ್ರೆ ಸತ್ಯ ಮಾಡೋದಕ್ಕೋಸ್ಕರ. ಯಾವುದನ್ನ? ದೇವ್ರ ವಿಷಯ ಅಂತ ಕನ್ಫರ್ಮ್ ಮಾಡಬೇಕಾಗಿದೆ. ಪ್ರತೀಯತೆ ಜೀವಸ್ಯ ಇತಿ ಶೇಷ, ಜೀವೋ ವ್ಯಾಪ್ತ ಏವೇ ಇತಿ ಪೂರ್ವ ಪಕ್ಷ. ಅವನು ತದ್ವಿರುದ್ಧ ಮಾತಾಡೋದ್ರ ಸ್ವಭಾವ, ಜೀವ ವ್ಯಾಪ್ತನಾಗಿದ್ದಾನೆ. ಯಾಕೆ? ದೊಡ್ಡ ವಾಕ್ಯ ಇದೆ ನೋಡಿದೆ ಅಂತ ಶುರು ಮಾಡ್ತಾನೆ. ಪೂರ್ವ ಪಕ್ಷ ರಾಮಾಯಣಕ್ಕೆ ಹೋದಾಗ ರಾಮದೇವರು ಸರಿಯಲ್ಲ, ಸೀತಾವಾಸಿ. ಸೀತಾರೋಗಳ ಉದ್ದೇಶ ಇಲ್ಲ ಅವನಿಗೆ, ಯಾರ ಉದ್ದೇಶ? ರಾಮನು ಉಪಯೋಗ. ಲಕ್ಷ್ಮಣ ವಾಸಿ, ರಾಮ ಅಲ್ಲ. ಗೊತ್ತಾಯ್ತು, ಶತ್ರುಘ್ನ ವಾಸಿ, ರಾಮ ಅಲ್ಲ. ನೋಡೋಕೆ ಅನಿಸ್ತದೆ ಪಾಪ ಅವರೆಲ್ಲರೂ ರುಬ್ಕೊಂಡಿದ್ದ, ಅವ್ರು ಯಾರು ರುಬ್ಕೊಂಡಿಲ್ಲ ಅವನು. ಆ ಉದ್ದೇಶ ಏನು? ರಾಮನ ಬೈಯೋದಷ್ಟೇ. ಅದಕ್ಕೆ ಜೀವ ವ್ಯಾಪ್ತರಾಗೋದು ಮುಖ್ಯ ಅಲ್ಲ ಅವನಿಗೆ. ಏನು ಮುಖ್ಯ? ನಮ್ಮ ಇದು ಸರಿ ಆದ್ರೆ ಅದು ಇರೋದು ಅಪ್ರಮಾಣ ಹೇಳೋದಕ್ಕೆ ಏನಾದ್ರು ಒಂದು ಕಾರಣ ಹುಡುಕ್ಬೇಕು. ಅದಕ್ಕೋಸ್ಕರ ಆ ಮಾತಾಡ್ತಾರೆ. ಸರ್ವರೂಪಾಹ ಪೂರ್ಣಾಹ ವ್ಯಾಪ್ತತ್ವ ಮಣುತ್ವಂಚ ಪ್ರತೀಯತೆ ಜೀವಸ್ಯ ಇತಿ, ಜೀವೋ ವ್ಯಾಪ್ತ ಏವೇತಿ ಪೂರ್ವ ಪಕ್ಷ. ವ್ಯಾಪ್ತ ಹಿ ಆತ್ಮನಃ ಇತಿ ಶ್ರುತಿ, ಫಸ್ಟ್ ಶ್ರುತಿ ಅದು. ವ್ಯಾಪ್ತ ಹಿ ಆತ್ಮನಃ ಅಂತಿದೆ, ಜೀವರೆಲ್ಲ ವ್ಯಾಪ್ತರು ಅಂತ ಅರ್ಥ. ಇತಿ ಶ್ರುತೇ ನಚೇ ಎಂ ಶ್ರುತಿ ನ ಜೀವ ವಿಷಯ ಬಹುವಚನ ವಿರೋಧಾತ್. ನೀವೇನು ಕೆಲಸ ಮಾಡ್ತೀರಿ ಗೊತ್ತು ನಮ್ಗೆ, ಏನ್ ಮಾಡ್ತೀರಿ? ದೇವ್ರ ವಿಷಯ ಅಂತ ಹೇಳ್ಬಿಡ್ತೀರಿ ತಕ್ಷಣನೇ. ವ್ಯಾಪ್ತಾಹ ಅಂದ್ರೇನು? ಬಚ್ಚ ಕುರ್ವಾದಿ ಪರ್ವತ ರೂಪಗಳಿವೆ ಅವೆಲ್ಲ ವ್ಯಾಪ್ತ ಅಂತ ಅರ್ಥ ಮಾಡ್ತೀರಿ, ಮಾಡಬಾರದು. ಯಾತಕ್ಕೆ ಅಂದ್ರೆ ಜೀವ ವಿಷಯ ಬಹುವಚನವಿರು ಬಹುವಚನ ನಚ ಈಶ್ವರ ರೂಪ ಬಾಹುಲ್ಯ ಅರ್ಥ ಬಾಧ ಕಮ್ಮಿನ ಶ್ರುತೇರ್ ಬಾಧ ಯೋಗಾತ್. ನೀವು ಎರಡು ಕಾರಣ ಕೊಡಬಹುದು, ಒಂದು ಬಹುವಚನ ಇದೆ ಒಂದು ವಾಕ್ಯ, ಮತ್ತೆ ಈಶ್ವರ ಬಾಹುಲ್ಯ ಅರ್ಥ, ಈಶ್ವರ ರೂಪಗಳು ಬಹಳಷ್ಟು ಇವೆ ಅಂತ ಹೇಳ್ತೀರಿ, ಹೇಳ್ತೀರಿ, ಹೇಳಬಾರದು. ಬಾಧ ಕಮ್ಮಿನ ಶ್ರುತೇರ್ ಬಾಧ ಶ್ರುತೇ ಬಾಧ ಯೋಗಾತ್. ನೀವು ಶ್ರುತಿಗಳಿಗೆ ಯಾವಾಗಲೂ ಕೂಡ ಬಾಧಕ ತೋರಿಸಿದ್ರೆ ಬೇರೆ ಅರ್ಥ ಮಾಡಬಾರದು. ಇಲ್ಲಿ ಬಾಧತ್ವ ಬಾಧ ಇಲ್ಲ, ಆದ್ರಿಂದ ಇದೇ ಅರ್ಥನೇ ಮಾಡಬೇಕು. ಮತ್ತೆ ಅಣುತ್ವ ಶ್ರುತಿ ವಿರೋಧ, ಅಣುತ್ವ ಶ್ರುತಿ ವಿರೋಧ ಬರುತ್ತೆ ಎಂಬ ಕಾರಣಕ್ಕೆ ಹೇಳೋದಾದ್ರೆ ವ್ಯಾಪ್ತ ಶ್ರುತಿಯೇ ಯುಕ್ತಿಯುಕ್ತಾಯ ಬಲವತ್ವ. ಅಣುಶ್ರುತಿ ವ್ಯಾಪ್ತ ಶ್ರುತಿ ಎರಡೂ ಬಂದ್ಬಿಟ್ಟಿದೆ. ವ್ಯಾಪ್ತ ಶ್ರುತಿನ ಅಡ್ಜಸ್ಟ್ ಮಾಡಕ್ ಹೋದ್ರೆ ಅಣುಶ್ರುತಿ ವಿರೋಧ ಮಾಡುತ್ತೆ, ಅಣುಶ್ರುತಿನ ಅಡ್ಜಸ್ಟ್ ಮಾಡಕ್ ಹೋದ್ರೆ ವ್ಯಾಪ್ತ ಶ್ರುತಿ ವಿರೋಧ ಮಾಡುತ್ತೆ. ಆದ್ರಿಂದ ಎರಡು ಶ್ರುತಿಗಳು ಜೀವನ ಪರವೇ, ಎರಡು ಸರಿ ಇಲ್ಲ ಆದ್ರಿಂದ ಶ್ರುತಿನೇ ಸರಿ ಇಲ್ಲ. ನಚೇಯಂ ಬಾಧ ಕಮ್ಮಿನ ನಚ ಅಣುತ್ವ ಶ್ರುತಿ ವಿರೋಧ ವ್ಯಾಪ್ತ ಶ್ರುತಿ ಯುಕ್ತಿಯುಕ್ತಾಯ ಬಲವತ್ವ. ವ್ಯಾಪ್ತ ಶ್ರುತಿ ಎಂಬುದು ಸಂಯುಕ್ತಿಕ, ಅಣುಶ್ರುತಿ ಎಂಬುದು ಸಂಯುಕ್ತಿಕ ಅಲ್ಲ, ಬಿಟ್ಟುಬಿಡೋಣ ಅದನ್ನ. ತಥಾಹಿ ನ ತಾವತ್ ಅಣುರು ಆತ್ಮ ವಾದ ಒಂದೀಗ. ನ ತಾವತ್ ಅಣು ಆತ್ಮ, ಜೀವಾಂಬನೇನಲ್ಲ ಅಣುವಲ್ಲ. ಸರ್ವ ದೇಹಗತ ಸ್ಪರ್ಶ ಜ್ಞಾನಾತ್ ಹಿಂದೆ ಬಂದಿತ್ತು. ಜೈನರೇನು ಹೇಳ್ತಾರೆ ಈಗ ಜೀವನ ಸೈಜ್ ಎಷ್ಟಿದೆ ದೇಹದಲ್ಲಿ ಅಂತ ಪ್ರಶ್ನೆ. ಏನ್ ಹೇಳ್ತಾರ ಅವರು? ದೇಹದ ಸೈಜ ಜೀವನದ್ದು ಅಂತ ಹೇಳ್ಬಿಡ್ತಾರೆ. ದೇಹದ ಸೈಜ ಜೀವನ ಯಾತಕ್ಕೆ ಅಂತ ಕೇಳಿದ್ರೆ, ದೇಹದ ಯಾವ ಭಾಗದಲ್ಲಿ ಏನೇ ಮಾಡಿದ್ರು ಇಡೀ ಅನುಭವ ಬರುತ್ತೆ ನಮಗೆ. ಗೊತ್ತಾಯ್ತು, ಖಾಲಿ ಮುಳುಚುಚ್ಚಲು ಅನುಭವ ಬರುತ್ತೆ ಅಂದ್ರೆ ಜೀವ ಅಲ್ಲಿದ್ದಾನೆ ಅಂತ ಅರ್ಥ. ಗೊತ್ತಾಯ್ತಾ, ಅನುಭವ ಬರಬೇಕಾದ್ರೆ ಜೀವ ಅಲ್ಲಿರ್ಬೇಕಲ್ಲ, ಅದು ಸರ್ವತ್ರ ವ್ಯಾಪ್ತ. ಅದೇ ಕಾರಣ ಕೊಡ್ತಾನೆ. ನಚ ವಾಕ್ಯ ನೋಡಿ, ಅವನು ಜೀವ ಏನಾಗಿದ್ದಾನೆ ಅಂದ್ರೆ, ನತಾವತ್ ಅಣು ನತಾವದ್ ಅಣು ಆತ್ಮ, ಜೀವ ಅಣು ಆಗಿದ್ರೆ ಪ್ರಾಬ್ಲಮ್ ಬರೋದು. ಯಾಕೆ? ಎಲ್ಲೋ ಒಂದ್ ಕಡೆ ಚೂರು ಇದ್ದಾನೆ ಜೀವ, ಎಲ್ಲೋ ಒಂದ್ ಕಡೆ ಇದ್ದಾನೆ ಅಂತ ಅರ್ಥ. ಸೊ ಎಲ್ಲಾ ಕಡೆ ಟೆಸ್ಟ್ ಇಲ್ಲೋವಾ ಇಲ್ಲೋವಾ ಅಂತ ಕೇಳ್ತೀವಲ್ಲ, ಆ ಟೈಪ್ ಇಲ್ಲೋಯ್ತಾ ಇಲ್ಲೋಯ್ತಾ ಅಂತ ಕೇಳ್ತಾ ಹೊರಟ್ಬಿಟ್ರೆ ಅದೇನಂತ ಹೇಳ್ಬೇಕು? ಇಲ್ಲ 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 ಅಂತ ಹೇಳ್ಬೇಕು. ಬಟ್ ಏನಂತಾನ ಅವನೀಗ? ಇದೇ ಇದೇ ಇದೆ ಅಂತ ಹೇಳ್ತಾನೆ. ಆದ್ರಿಂದ ಜೀವ ವ್ಯಾಪ್ತನಾದವನು, ದೇಹಕ್ಕಾಗತಕ್ಕಂತ ಯಾವುದೇ ವಿಕಾರವೂ ಕೂಡ ಯಾರಿಗಾಗತ್ತೆ? ಜೀವನಿಗಾಗತ್ತೆ. ಅವನ ಕಾಲು ಮೂಗು ನೆಗಡಿ ಆಗಿರುತ್ತೆ, ನನಗೆ ನೆಗಡಿ ಆಗಿದೆ ಅಂತಾನೆ. ನನಗೆ ಕಾಲು ನೋವುತ್ತೆ ಅಂತ ಹೇಳ್ತಾನೆ. ಸೊ ಕಾಲಲ್ಲೂ ಅವನಿದ್ದಾನೆ ಅಂತ ಆಯ್ತಲ್ಲ, ಕಣ್ಣಲ್ಲೂ ಇದ್ದಾನೆ ಅಂತ ಆಯ್ತು, ಕಿವಿಯಲ್ಲೂ ಇದ್ದಾನೆ ಅಂತ ಆಯ್ತು. ಅದ್ ಜೀವ ಏನಂತಾಯ್ತು? ಈಗ ವ್ಯಾಪ್ತ ಅಂತಾಯ್ತು ಅವನ ವಾದ. ಸರ್ವ ದೇಹಗತ ಸ್ಪರ್ಶ ಜ್ಞಾನ, ಸರ್ವ ದೇಹಗತ ಸ್ಪರ್ಶ ಜ್ಞಾನ, ದೇಹದಲ್ಲಿ ಎಲ್ಲಾ ಕಡೆ ಇರತಕ್ಕಂತ ಸ್ಪರ್ಶ ಜ್ಞಾನ ಹೊಂದಿರೋದ್ರಿಂದ ಜೀವ ಎಲ್ಲಾ ಕಡೆ ಇದ್ದಾನೆ. ರೂಪಾದೀನಾಂ ತತ್ತದಿಂದ್ರಿಯ ಇಂದ್ರಿಯೇಹಿ ಜ್ಞಾನ, ರೂಪಾದಿಗಳು ಆಯಾ ಇಂದ್ರಿಯಗಳಿಂದ ಕಾಣ್ತಾ ಇವೆ. ನಚೇದಂ ಜ್ಞಾನಂ ಅಣುವಾತ್ಮನಿ ಸಂಭವತಿ, ಆತ್ಮ ಏನಾದರೂ ಅಣುವಾಗಿದ್ದಿದ್ರೆ ಈ ರೀತಿ ಬರೋ ಚಾನ್ಸ್ ಇರಲಿಲ್ಲ. ಇರ್ಫೋರ್ ಜೀವ ಏನಾಗಿದ್ದಾನೆ? ವ್ಯಾಪ್ತನೇ ಆಗಿದ್ದಾನೆ. ನಹಿ ಕಶ್ಚಿತ್ ಅಪ್ರಾಪ್ತಕರಣೇನ ಕ್ರಿಯಾಂ ನಿರ್ವರ್ತಯತಿ, ನಹಿ ಕಶ್ಚಿತ್ ಅಪ್ರಾಪ್ತಕರಣೇನ ಕ್ರಿಯಾಂ ನಿರ್ವರ್ತಯತಿ. ಒಂದು ಕರಣ ಅಂದ್ರೆ ಇಂದ್ರಿಯ, ಒಂದು ವಿಷಯಗಳನ್ನ ಸಂಪ್ರಾಪ್ತಿ ಮುಟ್ಟದೇನೆ ಜ್ಞಾನ ಹುಟ್ಟಿಸಕ್ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಆದ್ರಿಂದ ನಚಾತ್ಮ ದೇಹ ಪರಿಮಾಣ ಉಕ್ತ ದೋಷತ್ವ ತತ್ಪಕ್ಷ ಅಲ್ಲಿರಲಿ. ತುಂಬಾ ಹೇಳ್ತಾನ ಅವನು ಪೂರ್ವಪಕ್ಷ ಹೇಳಿ ಅದಕ್ಕೆ ಅದು ಉತ್ತರ ಕೊಡ್ತಾರೆ. ಅವನ ಜೀವ ವ್ಯಾಪ್ತನಲ್ಲ, ಅಣುವೇ ಆಗಿದ್ದಾನೆ. ಅದೆಲ್ಲ ಬಹಳ ತುಂಬಾ ಮುಖ್ಯವಾದ ವಿಚಾರ ಇದು. ಅವನು ಜೀವನ ಸೈನ್ಸ್ ಹೇಳ್ತಾ ಇದ್ದ ನೋಡೋದಕ್ಕೆ ಗಲಾಟೆ, ಬಟ್ ನಮ್ಗೆ ಬೇಕಾಗಿರೋ ತತ್ವ ಈಗ. ಜೀವ ಅಣು ಅಂತ ಒಬ್ರು ಅಂತಾರೆ, ವ್ಯಾಪ್ತ ಅಂತ ಒಬ್ರು ಅಂತಾರೆ, ಏನಾರು ಅನ್ಕೊಂಡು ಹೋಗ್ಲಿ. ಅಲ್ಲ, ನಮಗೆ ಪ್ರಾಬ್ಲಮ್ ಇದೆ ಈಗ, ನಾವೇನಂತ ತೀರ್ಮಾನ ಆಗ್ಬೇಕೀಗ? ವ್ಯಾಪ್ತರೋ ಅಣು ಅಂತ ತೀರ್ಮಾನ ಆಗ್ಬೇಕೀಗ. ಅದಕ್ಕೋಸ್ಕರ ಇದು ಬಹಳ ಮುಖ್ಯವಾದ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತಾರೆ. ನಾಳೆ ನಾಳೆ ಇದೆ, ಸ್ವಲ್ಪ ಇದು ತಾನೆ, ಪರವಾಗಿಲ್ಲ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ